Дальше. Шри Гуру Пхьо Намаха Хари Ом. Хаягривам Чидананда Виграхам Садануграхам Дашагрива Чудам Шапам Манигрива Вимочанам Сванам Грахана Девана Дастакта Виграхам Вриндавана Гатам Ванде Брахма Рудре Сутра Вандитам Сванкаста Ананта Шияя Пурна Джняна Расарнасе Утнунга Вактарангая Гурумахила Гунатням Садгуникадхивасам Шамадама Мариништам Садваништам Вариштам Сакала Суджана Шиштам Нитяне Дхута Каштам Хая Мукха Пада Ништхам Мам Бхаджанту Прапанна Удьяя Раса Вендрая Сатья Дхарма Ратая Ча Бхаджатам Калпа Врукшая Наматам Камахе Наве Нила Карактитананта Лила Гупала Палитанна Видья Пайо Нидхин Ванде Брахмавидья Гуру Нама Брахмачарья Хариприти Свидья Вадашаринаха Иштадан Каштахатруннаха Видья Маньян Мунин Нумаха Вадирада Пададвандва Варидя Сатта Манасан Вишваприя Гуру Нванде Мандухам Деви Шудхая Сатьям Сатьям Пунасатьям Виштудитха Прададатаха Сарве Кама Бхаванте Вашабато Вимбасам Чинтамани Сабхактанам Калпарукшам Чакамадам Сваманам Твам Рагу Прематиртам Вандехья Виштадам Аджняна Тимирачхедам Будди Сампатпадаятам Вигняна Вималам Шантам Вигаякхя Гурум Бхаже Шри Гуру Пхьо Намаха Хари Е ята мам прападьянде там татхива бхаджамьям. Мама вартама ануварттанте манушьяха партха сарваша. Кришна хелта иддане. Яру наннанну ява уддешья динда бхаджане маадата. Или е ята мам прападьянде андре. Яру яру яшчешту вайбхаваденда пуджа мадатаро, авара вайбхаватке таккенте фала кодатене, анта хердаида. Адакке бхандакарака, бхимана мруда бхарана гали голида, маннилинда пушпа мадидре адакке голида свами. Адакке яра вайбхаватко нану голи алла, авара авара уддешья нирутте. Адакке нану варитене. А уддешья янтхаддо, андаре, наннанне сэрабекемба уддешья келавараддо. Келавараддо, ноди, елларику нану беку. Елларику нану беку. Келаварике нане беку. Келаварике наннинда беку. Наннинда беку. А нарнинда енену бепу, андре лаукика ваддалла кедо варка битбеди, мокшакке вандага, мокшада фез аллеке вандага, деваре саку аннору анду варка, деваринда мокша саку анну ваворондорга, мокша беди деваралле чинтане мааду вавору индар. Чатура вилха Пурушартха гада свапхана дали беда дали яду. Утхара хакбадтара. Яке мокша наву бедрене
ಹೇಳದೇನೆ ಕೊಡ್ತಾ ಇದ್ದಾನೆ. ಮೊದಲೇ ನಮಗೆ ಮೋಕ್ಷ ಕೊಡಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡೇ ಇಲ್ಲಿ ಬಂದವ, ಮತ್ತು ಅವನನ್ನು ಸ್ವಲ್ಪ ಮೋಕ್ಷ ಕೊಡ್ತೀಯ? ಏ ಕೊಟ್ಟೆ ಕೊಡ್ತೀನೋ ಮಹಾರಾಯ, ಅದಕ್ಕಾಗಿ ಒದ್ದಾಡ್ತೀಯ. ಸೊ ಇನ್ನೇನು ಕೇಳಬೇಕು? ಅದಕ್ಕೆ ದಾಸರಲ್ಲೇ ಹೇಳಿಕೊಟ್ಬಿಟ್ರು. ಹೇಗೆ ಅಪ್ಪನತ್ರ ಮಗು ಹೋಗುವಾಗ ಅಮ್ಮ ಹೇಳಿಕೊಡ್ತಾಳೆ, ನೋಡು ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಕೇಳು, ಹಾಗೆ ಕೇಳು, ಟ್ರೈನಿಂಗ್ ಕೊಡ್ತಾಳಲ್ಲ. ಹಾಗೆ ದಾಸರು ನಮಗೆ ಟ್ರೈನಿಂಗ್ ಕೊಡ್ತಾರೆ. ಹೇಗೆ? ಭಕುತಿಯ ಬೇಡುಕೊಂಡ ಚತುರ ವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಭಕುತಿಯ ಬೇಡುಕೊಂಡ. ಆದರೆ ಆ ವಿಷಯವು ತಲೆಗೆ ಹೋಗದೆ ಮೋಕ್ಷ ಬೇಡಲೇಬೇಕು ಅಂತ ಕೆಲವರು ತಲೆಗೆ ಸ್ವಾಮಿ ತಂದು ಕೊಡ್ತಾನೆ. ಯಾಕೆ? ಅಷ್ಟೇ ಯೋಗ್ಯತೆ. ಆ ಮೋಕ್ಷ ಬೇಡುವವರು ಕೂಡ ಬಾಯಿದೆ ಸಬ್ಜೆಕ್ಟ್ ಹೋಗ್ತಾ ಹೋದರೆ ಆಳಕ್ಕೆ ಏನು ತೀರ್ಥಕ್ಕೆ ಈಜಲಿ ಕಿಳಿದಂತೆ ಆಗ್ತದೆ. ಮೋಕ್ಷಾಪೇಕ್ಷ ಆ ಮೋಕ್ಷದಲ್ಲೂ ಕೂಡ ಇಲ್ಲಿ ಆದರೆ ಈ ತಿನ್ನೋದು ಕುಡಿಯೋದು ಎಲ್ಲವೂ ಕೂಡ ಇವಾಗ ಹುಳಿ ಹಾಕಿದ್ರು. ಇವತ್ತು ಮಧ್ಯಾಹ್ನ ಮೆನು ಗೊತ್ತಿಲ್ಲ, ಬಿಸಿಬೇಳೆ ಬಾತು ಹುಳಿಯೋ ಗೊತ್ತಿಲ್ಲ, ಒಟ್ಟಾರೆ ಹುಳಿ ಅಂತ ಸಂಕಲ್ಪ ಮಾಡೋಣ. ಇಂಥ ಹುಳಿ ತಿಂದ್ರ ಅಲ್ಲ, ಇಂಥ ಹುಳಿ ಎಲ್ಲಾದರೂ ತಿಂದ್ರ ಅಂದೆ ಇಲ್ಲ, ಇದು ಮಹಾ ಹುಳಿ. ಯಾಕೆ ಅಂತೀರ? ಈ ಟೈಪ್ ಹುಳಿ ಎಲ್ಲಿ ಬರಲ್ಲ, ಆ ಟೈಪ್ ಹುಳಿ ಇಲ್ಲಿ ಬರಲ್ಲ. ಯಾಕೆ ಅಂದ್ರೆ ಯಾವ ಪ್ರತಿಯೊಂದು ಭಿನ್ನ ಭಿನ್ನ ಭಿನ್ನವಾಗಿರುತ್ತೆ, ಇಲ್ಲಿ ಬರೋ ರುಚಿ ಎಲ್ಲಿ ಬರಲ್ಲ. ಸರಿ, ಒಂದು ಸೌಟಿಗೆ ಒಳ್ಳೆ ರುಚಿ, ಎರಡನೇ ಸೌಟಿಗೆ ಕಡಿಮೆ ಆಗುತ್ತೆ ನೋಡಿ. ನಾನು ನೀವು ಮೊದಲನೇ ಸಲ ಬಂದ ಟೇಸ್ಟು ಆಸೆ ಎರಡನೇ ಸಲ ಸೆಕೆಂಡ್ ರೌಂಡ್ ಹಾಕೊತೀವಲ್ಲ ಇನ್ನೊಂದ್ಸಲ ಹಾಕಿ ಅಂತ, ಆವಾಗ ಅಷ್ಟಿರಲ್ಲ. ಅದಕ್ಕೆ ಮೂರನೇ ಸಲ ಹುಳಿ ಬಂದಾಗ ಬೇಡ ಅಂತ. ಯಾವುದು ಕೂಡ ಕಂಟಿನ್ಯೂಸ್ ಸುಖ ನಮಗಿಲ್ಲ, ತುಂತುರು ತುಂತುರು ಸುಖ. ಅದಕ್ಕಂದ್ರು ಮೋಕ್ಷದಲ್ಲಿ ಆದರೆ ನಾನ್ ಸ್ಟಾಪ್ ಸುಖ. ಇಲ್ಲಿದ್ದವರೇ ಅಲ್ಲಿಗೆ ಹೋಗಿ ನಮಗೆ ಹುಳಿಯನ್ನು ತಿನ್ನಬೇಕು, ನಾನ್ ಸ್ಟಾಪ್ ಆಗಿ ತಿನ್ನಬೇಕು ಅಂತಾದರೆ ಅಲ್ಲಿ ಸೌಟು ಸೌಟಿಗೂ ಏನು ಸುಖ ಬರುತ್ತೋ ನಾನ್ ಸ್ಟಾಪ್ ಆಗಿ ಗಂಗಾಳ ತಿಂದರೂ ಬರುತ್ತೆ. ಅದು ಮೋಕ್ಷ. ಇದು ಮೋಕ್ಷದ ರುಚಿ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಮಗೆ ಬಯಕೆ ಬರ್ತಾ ಇಲ್ಲ. ಗೊತ್ತಿದ್ದವ್ರು ಏನು ಮಾಡ್ತಾರೆ, ಅಯ್ಯೋ ಮೋಕ್ಷಕ್ಕೆ ಹೋದರೆ ನಾನ್ ಸ್ಟಾಪ್ ಸುಖ ಪಡಬಹುದು ಅಂತ ಮೋಕ್ಷ ಬಯಸ್ತಾರೆ. ಮೋಕ್ಷ ಬಯಸೋದರಲ್ಲೂ ಮೋಕ್ಷಗತ ಸುಖಕ್ಕಾಗಿ ಮೋಕ್ಷವನ್ನು ಬಯಸೋರು ಕೆಲವರು. ಇನ್ನು ಕೆಲವರೇನು ಅಂದರೆ ಮೋಕ್ಷದಲ್ಲೂ ಸುಖ ನೀನೇ ಕೊಡಬೇಕು, ಅದಕ್ಕೆ ನಿನ್ನ ಬಿಟ್ಟರೆ ನನಗೆ ಸುಖಪ್ರದ ವಸ್ತು ಇನ್ನೊಂದಿಲ್ಲ, ಆದ ಕಾರಣ ನೀನೇ ಸಾಕು, ನೀನೇ ಬೇಕು ಮೋಕ್ಷದಲ್ಲಿ. ಇಷ್ಟು ಕೇಳುವರು ಕೆಲವು. ಒಟ್ಟಾರೆ ಮೋಕ್ಷಾಪೇಕ್ಷಿಗಳು ಅಂತ ಒಂದು ವರ್ಗ, ಸ್ವರ್ಗಾದಿ ಅಪೇಕ್ಷೆಗಳು ಅಂತ ಒಂದು ವರ್ಗ. ಅದರಲ್ಲಿ ಈ ತ್ರೈವಿದ್ಯರು ಅಂತ ಹೇಳ್ತಾರೆ, ತ್ರೈವಿದ್ಯರು ಅಂದರೆ ವೇದವನ್ನು ಹಿಡ್ಕೊಂಡು ಹೊರಟವರು. ಈ ವೇದವನ್ನು ಹಿಡ್ಕೊಂಡು ಹೊರಟವರು ಅಂದರೆ ಅರ್ಥ ಪುತ್ರಕಾಮರು ಏನಿದೆ, ಪುತ್ರಕಾಮೋ ಯಜೇತ, ಸ್ವರ್ಗಕಾಮೋ ಯಜೇತ, ಸ್ವರ್ಗ ಬೇಕಾದರೆ ಯಾಗ ಮಾಡಿ, ಮಕ್ಕಳು ಬೇಕಾದರೆ ಯಾಗ ಮಾಡಿ, ಯಾಗ ಮಾಡ್ತಾ ಇರ್ತಾರೆ. ಅದರೊಳಗೆ ಡೈವರ್ಷನ್ ಮತ್ತು ಬರ್ತಾ ಇರುತ್ತೆ. ಏನು ಡೈವರ್ಷನ್? ರುದ್ರದೇವರ ಚಿಂತನೆ ಮಾಡಿದರೆ ಈ ಫಲ ಬರುತ್ತೆ, ಪ್ರಜಾಪತಿಗಳ ಚಿಂತನೆ ಮಾಡಿದರೆ ಈ ಫಲ ಬರುತ್ತೆ, ಹೀಗೆ ಡೈವರ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ದೇವತೆಗಳ ಉಪಾಸನ ಇವೆಲ್ಲ ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಯಾರು ಫಲ ಕೊಡೋದು? ಇವನೇ. ಇವರು ಮಾಡಿದ್ದು ದೇವತೆಗಳ, ಬೇರೆ ಬೇರೆ ದೇವತೆಗಳ ಉಪಾಸನೆ ಮಾಡಿದ್ರು ಫಲ ಕೊಡೋದು ನಾನೇ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮಮ ವರ್ತ್ಮ ಅನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ, ಎಲ್ಲ ಜೀವರಾಶಿಗಳು ನನ್ನ ಮಾರ್ಗವನ್ನು ಎಲ್ಲ ರೀತಿಯಲ್ಲಿ ಅನುಸರಿಸಿ ಬರ್ತಾರೆ. ಅಂದರೆ ನಾನು ಅವರವರ ಸ್ವಭಾವ ಅವರವರ ಕರ್ಮಕ್ಕನುಗುಣವಾಗಿ ಅವರನ್ನು ಹೇಗೆ ಪ್ರೇರಣೆ ಮಾಡಿ ಕರಕೊಂಡು ಹೋಗ್ತೇನೋ ಹಾಗೆ ಬಂದೇ ಬರಬೇಕು. ಅಲ್ಲ, ಸ್ವಲ್ಪ ನಿಂತರನೇ ಬರೋಣ, ಸ್ವಲ್ಪ ನಾವೊಂದು ಕೊಡತ್ತರ ಬರೋಣ, ಸ್ವಲ್ಪ ನೀನು ಹೇಳಿದಂತೆ ಬರ್ತೀವಿ, ನಮ್ದು ಸ್ವಲ್ಪ ಸೇರಿಸೋಣ. ಇಲ್ಲ, ಸರ್ವಶಃ ಪ್ರತಿಯೊಂದು ನಾನು ಹೇಳಿದಂತೆ ಎಲ್ಲರೂ ಬರುತ್ತಾರೆ. ಅವಾಗ ಅಹೋ, ಅವ್ರನ್ನ ಹೋಮಕ್ಕೆ ಬಿಟ್ಟದ್ದು ನೀನೇ, ಇವ್ರನ್ನ ಮೋಕ್ಷಕ್ಕೆ ಬಿಟ್ಟದ್ದು ನೀನೇ ಅಂದರೆ ಜಾಗ್ರತೆ. ಹೌದು, ಆದರೆ ನನ್ನ ಬುದ್ಧಿ ಪ್ರಕಾರ, ಸೆಲೆಕ್ಷನ್ ನನ್ನ ಬುದ್ಧಿ ಪ್ರಕಾರ ಅಲ್ಲ, ಅವರವರ ಸ್ವಭಾವ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರನ್ನು ಕರಕೊಂಡು ಬರ್ತಾ ಇದ್ದೆ. ಸರಿ, ಇನ್ನ ಮುಂದಕ್ಕೆ ಬರ್ತಾ ಇದ್ದಾರೆ. ಇಲ್ಲ, ಎಲ್ಲ ಮನುಷ್ಯರು ನಿನ್ನನ್ನು ಯಾಕೆ ಅನುಸರಿಸಬೇಕು ಹೇಳ್ತಾ ಇದ್ದಾನೆ. ತತ್ಕರ್ಮ ಕರ್ತೃತ್ವ, ಇಡೀ ರಾಘವೇಂದ್ರ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ. ಎಷ್ಟು ಮಾಡಿದರೂ ಸಾಲವು ಸಾಲವು ಸಾಲ, ಎಂಥ ರೀತಿಯಲ್ಲಿ ಆ ಮಹಾನುಭಾವರು ಪ್ರತಿಯೊಂದು ಪದ್ಯದ ಶ್ಲೋಕದಲ್ಲೂ ಭಗವಂತನ ಸ್ವಾತಂತ್ರ್ಯವನ್ನು ಕೊಂಡಾಡ್ತಾ ಹೋಗ್ತಾನೆ. ಇಲ್ಲಿ ಹೇಳ್ತಾರೆ, ಅಯ್ಯ ಮಮ ವರ್ತ್ಮ ಅನುವರ್ತಂತೆ ಇತಿ ಸರ್ವ ಕರ್ಮ ಕರ್ತೃತ್ವ ಸರ್ವ ಕರ್ಮ ಭೋಕ್ತೃತ್ವ ಚ ಉತ್ತಮ. ನೀನು ಸರ್ವಕರ್ಮ ಕರ್ತ, ಸರ್ವಕರ್ಮ ಭೋಕ್ತ. ಕರ್ಮಭೋಕ್ತ ಅಂದರೆ ಅರ್ಥ ಗೊತ್ತಾಗಬೇಕು, ಇಲ್ಲದಿದ್ರೆ ಪಾಲಿಶ್ ಬಂಡೆ ಮೇಲೆ ಎಣ್ಣೆ ಹಾಕಿ ಜಾರಿ ಬಿದ್ದಂತೆ ಹಾಗಿರುತ್ತೆ. ಸರಿ, ಭಗವಂತ ಸರ್ವಕರ್ಮ ಕರ್ತ. ಅಲ್ಲಿ ಹೇಳ್ತಾರೆ ರಾಯರು, ಜೀವರೆಲ್ಲರೂ ಕೂಡ ನಿನ್ನ ಅನುಸರಿಸಿ ಬರುತ್ತಾರೆ, ನಿನ್ನ ಅನುಸರಿಸುತ್ತಾರೆ. ಯಾಕೆ? ನೀನು ಸರ್ವಕರ್ಮ ಕರ್ತ. ಅಲ್ಲ, ಎಲ್ಲ ಕರ್ಮಗಳನ್ನು ದೇವರು ಮಾಡಿದರೆ ಜೀವರು ಯಾಕೆ ದೇವರನ್ನು ಅನುಸರಿಸಬೇಕು? ಅದಕ್ಕೆ ರಾಯರು ಬರೀತಾರೆ ನೋಡಿ, ಜೀವಾನಾಂ ಅಸ್ವಾತಂತ್ರ್ಯ ದರ್ಶನಾತ್ ಸಿದ್ಧಂ. ಜೀವರು ಅಸ್ವತಂತ್ರರಾದ್ದರಿಂದ ನೀನು ಅವರ ಕರ್ಮಗಳನ್ನೆಲ್ಲ ಮಾಡಿಸಬೇಕಾದ್ದರಿಂದ, ಎಲ್ಲ ಕರ್ಮಗಳನ್ನು ನೀನೇ ಮಾಡಿಸಬೇಕಾದ್ದರಿಂದ ಅವರೆಲ್ಲರೂ ನಿನ್ನನ್ನೇ ಅನುಸರಿಸಿ ಬರಬೇಕೆಂಬುದು ಸಿದ್ಧ. ರಾಯರಷ್ಟು ಕ್ಲಿಯರ್ ಕೊಡ್ತಾರೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಜೀವ ಸ್ವತಂತ್ರ, ಭಗವಂತ ಮಾಡಿಸಿದರೆ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ. ನಾವನ್ನು ರಾಯರು ಒಂದ್ಸಲ ಹೇಳಿಬಿಡ್ರಿ, ಪ್ರತಿಯೊಂದು ಶ್ಲೋಕದಲ್ಲೂ ಯಾಕೆ ಹೇಳಬೇಕು ಅಂದರೆ, ಅಷ್ಟು ಹೇಳಿದ್ರು ನಿಮ್ಮ ತಲೆಯಲ್ಲಿ ಉಳಿತಾ ಇಲ್ಲಲ್ಲ, ಅನುಷ್ಠಾನಕ್ಕೆ ಬರ್ತಾ ಇದೆಯಾ? ಸರ್ವಥ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಶ್ಲೋಕ ಶ್ಲೋಕಕ್ಕೂ ಇಲ್ಲ, ಪಂಕ್ತಿ ಪಂಕ್ತಿಗೂ ಅದನ್ನ ಇಲ್ಲ, ಹೇಳಿದ್ದನ್ನೇ ಮತ್ತು ಮತ್ತು ಹೇಳಿ ಧಮ್ಮಸ್ ಮಾಡ್ತಾರಲ್ಲ, ಪಾಡ್ 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 ಅಂತ ಹೊಡೆದು ಹಾಗೆ ರಾಯರು ಮಾಡಿದ್ರು, ಅದಕ್ಕೆ ರಾಯರ ಗ್ರಂಥವೇ ಮುಟ್ಟಲ್ಲ. ಸುಮ್ಮನೆ ಕಾಟ ಕೊಡ್ತಾರೆ, ಈ ಸ್ವತಂತ್ರ ಸ್ವತಂತ್ರ ಅಂತ ಕಾಟ ಕೊಡ್ತಾರೆ ಅಂತ ರಾಯರ ತಂಟೆಗೆ ಹೋಗಲ್ಲ. ಅದನ್ನು ಹೆಚ್ಚಿಗೆ ಹೇಳಿದ್ದು ವಿಜಯರಾಯರು, ರಾಯರು ಇವರೆಲ್ಲರೂ. ಹೌದಾ? ಅದಕ್ಕೆ ಅವರು ಪುಸ್ತಕಗಳೇ ಮುಟ್ಟಲ್ಲ, ನಿಮ್ಮ ಇಷ್ಟ, ನೀವು ಬೇಡ, ನಿಮ್ಮ ಗ್ರಂಥ ಬೇಡ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಹಾ, ನಿನ್ನಲ್ಲಿ ಸರ್ವಕರ್ಮ ಕರ್ತೃತ್ವ ಇದೆ, ಆದ್ದರಿಂದ ಎಲ್ಲರೂ ನಿನ್ನ ಅನುಸರಿಸಿ ಬರ್ತಾರೆ. ನಿನ್ನಲ್ಲಿ ಸರ್ವಕರ್ಮ ಭೋಕ್ತೃತ್ವ ಇದೆ ಅಂತೀಯಲ್ಲ, ಅದು ಹೇಗೆ ಅಂದರೆ, ಎಲ್ಲರೂ ಮಾಡಿದ ಕರ್ಮವನ್ನು ದೇವರು ಉಣತಾನೆ, ಕರ್ಮ ಭೋಕ್ತೃತ್ವ ಅಂದರು. ಅಲ್ಲಯ್ಯ, ಮೂಲಕ್ಕೆ ಕುಠಾರ ಬಂತು, ನೀನೇನೋ ಕರ್ಮದ ಲೇಪ ಇಲ್ಲದವ, ಕರ್ಮ ಭೋಕ್ತೃ ಹೇಗಾದಿ ಅಂದರೆ ಹೇಳಿದರು, ಕರ್ಮ ಫಲಭೋಕ್ತೃ ಅಂದರು. ಅಲ್ಲಯ್ಯ, ಕರ್ಮ ಫಲವಾದರೂ ಉಣಬೇಕಾಗಿದ್ದು ಜೀವನೋ ದೇವನೋ? ಅವಾಗ ದೇವ ಅಂದ, ಕರ್ಮ ಫಲವನ್ನ ಜೀವನಿಗೆ ಉಣಿಸುವಾಗ ಆ ಫಲದೊಳಗಿರುವ ಫಲ ಕರ್ಮ ಫಲ. ದೇವರ ಲಕ್ಷಣ ಏನು? ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವ ದೇವರ ಹೆಸರೇನು? ಅಲ್ಲಲ್ಲಿ ಏನೇನು ಹೆಸರಿದೆ ಆ ಪದಾರ್ಥಕ್ಕೆ, ವ್ಯಕ್ತಿಗಳಿಗೆ, ಆ ಹೆಸರೇ ದೇವರಿಗೆ. ಆದ್ದರಿಂದ ಸರ್ವಕರ್ಮ ಭೋಕ್ತೃತ್ವ, ಸರ್ವಕರ್ಮ ಫಲ, ಕರ್ಮದ ಫಲ. ಕರ್ಮದಿಂದ ಒಂದು ಫಲ ಬಂದಿದೆ, ಅದರ ಹೆಸರು ಕರ್ಮ ಫಲ. ಕರ್ಮ ಫಲದೊಳಗೆ ದೇವರಿರ್ತಾರೋ ಇಲ್ವೋ? ದೇವರ ಹೆಸರೇನು? ಕರ್ಮಫಲ. ಕರ್ಮ ಫಲದೊಳಗಿರುವ ದೇವರ ಹೆಸರು ಕರ್ಮ ಫಲ. ಅದಕ್ಕೆ ದೇವ ಅಂತ, ಕರ್ಮ ಫಲದೊಳಗಿರುವ ಕರ್ಮ ಫಲ ಅಂತ ಹೆಸರಿಟ್ಟುಕೊಂಡ ನನ್ನ ರೂಪವಿದೆ, ಅದನ್ನು ನಾನು ಭೋಜನ ಮಾಡುತ್ತೇನೆ. ಆದ್ದರಿಂದ ಸರ್ವ ಕರ್ಮ ಭೋಕ್ತೃತ್ವ ಅಂದರೆ ಕರ್ಮ ಭೋಜನ ದೇವರಿಗೆ ಹೇಗೆ ಕೊಡುತ್ತೆ ಅಂದರೆ, ಕರ್ಮದೊಳಗೆ ದೇವರು ಹೇಗೆ ಯಾವ ಹೆಸರಿದ್ದಾನೆ? ಕರ್ಮ. ಅದಕ್ಕೆ ಕರ್ಮ ಕರ್ಮಕೃತ ಕರ್ಮ ಕೃತಾಗಮ ಕರ್ಮ ಫಲಪ್ರದ ಕರ್ಮಜಿತ ಏನು ಚೆನ್ನಾಗಿ ಹೇಳ್ತಾರೆ ಏ ಸ್ವಾಮಿ, ಕರ್ಮದೊಳಗೆ ಕರ್ಮ ನಾಮಕನಾಗಿ ನೀನೇ ಇದ್ದೀಯ, ನಿನ್ನ ಹೆಸರೇ ಕರ್ಮ. ಜಡವಾದ ಕರ್ಮದೊಳಗೆ ಇರುವ ಅಪರೂಪ ಸ್ವತಂತ್ರನಾದ ನಿನ್ನ ಹೆಸರೇ ಕರ್ಮ. ಮತ್ತೆ ಕರ್ಮವಿದೆ, ಅದರೊಳಗೆ ದೇವನಿದ್ದಾನೆ, ಅವನ ಹೆಸರು ಕರ್ಮ. ದೇವರು ಭೋಕ್ತ. ಯಾವುದರ ಭೋಕ್ತ? ಕರ್ಮದ ಭೋಕ್ತ. ಅಂದರೆ ಕರ್ಮ ಎಂಬ ಹೆಸರಿಟ್ಟುಕೊಂಡ ತನ್ನ ರೂಪದ ಭೋಕ್ತ ಅಷ್ಟೇ ಹೊರತು ಜಡವಾದ ಕರ್ಮ, ಜಡವಾದ ಕರ್ಮದ ಫಲ ಉಣ್ಣುವ ಭೋಕ್ತು ಸ್ವಾಮಿ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಎಲ್ಲರೂ ಕೂಡ ನಿನ್ನನ್ನು ಅನುಸರಿಸಿ ಬರುತ್ತಾರೆ. ಯಾಕೆ? ನೀವು ಸರ್ವಕರ್ಮಕರ್ತ. ನೋಡಿ, ಎಲ್ಲರೊಳಗಿದ್ದು ಅವರವರ ಕರ್ಮಾನುಸಾರ ಅವರಿಂದ ಎಲ್ಲ ಕರ್ಮಗಳನ್ನು ಮಾಡಿಸುವವ ನೀನೆ, ಆದ್ದರಿಂದ ಎಲ್ಲರನ್ನ ಅನುಸರಿಸ್ತಾರೆ. ಇನ್ನ ಸರ್ವಕರ್ಮ ಭೋಕ್ತೃತ್ವ ಹೇಗೆ ಎಂಬುದಕ್ಕೆ ಒಳ್ಳೆ ಮಾತನ್ನ ಕೃಷ್ಣ ಹೇಳುತ್ತಾನೆ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾಂಸೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಹೇಳುತ್ತಾರೆ, ಅಹಮೇವ ಸರ್ವಯಜ್ಞಾನಾಂ ಭೋಕ್ತ ಪ್ರೇರಕಶ್ಚ. ಎಲ್ಲ ಯಜ್ಞಗಳಿಗೆ ನಾನೇ ಪ್ರೇರಕ, ನಾನೇ ಭೋಕ್ತ, ಎಲ್ಲವನ್ನು ಸ್ವೀಕಾರ ಮಾಡುವವ ನಾನೇ. ಅಂದರೆ ಯಜ್ಞ ಫಲದೊಳಗಿರುವ ರೂಪವನ್ನು ಭೋಜನ ಮಾಡುವವ ನಾನೇ. ಅದಕ್ಕೆ ಹೇಳ್ತಾರೆ, ತದೇತದ್ ಜ್ಞಾತ್ವ ಭಾಗವತಾ ನಿಷ್ಕಾಮಾ ಮಾಮೇವ ಯಜಂತೆ. ಭಾಗವತರು, ಜ್ಞಾನಿಗಳಾದವರು ನನ್ನನ್ನೇ ಭಜನೆ ಮಾಡುತ್ತಾರೆ. ಯಾಕೆ ಅಂದರೆ, ನಾನೇ ಎಲ್ಲ ಯಜ್ಞಗಳಿಗೆ ಪ್ರೇರಕ, ಆ ಯಜ್ಞದಲ್ಲಿ ನಿಂತು ಸರ್ವವನ್ನು ಸ್ವೀಕಾರ ಮಾಡತಕ್ಕಂಥವ ನಾನೇ. ಇದು ಕೇಳಿಕೊಂಡು ಜ್ಞಾನಿಗಳು ನನ್ನನ್ನು ಉಪಾಸನೆ ಮಾಡುತ್ತಾರೆ. ಆದರೆ ತ್ರೈವಿದ್ಯ ಅಂದರೆ ವೇದವನ್ನು ಹಿಡ್ಕೊಂಡು ಹೊರಟವರು, ಅಂದರೆ ಜ್ಞಾನಿಗಳಾದವರು ವೇದ ಹಿಡ್ಕೊಂಡು ಹೊರಡಲ್ಲೇನು, ಅವರೂ ಹಿಡ್ಕೊಂಡು ಹೊರಡುತ್ತಾರೆ. ಜ್ಞಾನಿಗಳಾದವರು ವೇದದ ಮೂಲ ಅರ್ಥವನ್ನು ಹಿಡ್ಕೊಂಡು ಹೊರಡುತ್ತಾರೆ. ಏನು? ಹರಿಯೇ ಸರ್ವೋತ್ತಮ, ಅವನೇ ಎಲ್ಲ ಅಂತ ಏನಿದೆ, ಅವನೇ ಎಲ್ಲದಕ್ಕೂ ಆಧಾರ ಅಂತ, ಇದು ವೇದದ ಮೂಲ ಅರ್ಥ. ಅದನ್ನು ಹಿಡ್ಕೊಂಡು ಹೊರಟವರು ಜ್ಞಾನಿಗಳು. ವೇದದ ಮೇಲಿನ ಅರ್ಥ ಇರುತ್ತಲ್ಲ, ಆ ಅರ್ಥವನ್ನ ಹಿಡ್ಕೊಂಡವರು ತ್ರೈವಿದ್ಯರು ಅಂತ ಕರೆದರು. ಅವರೇನು ಮಾಡುತ್ತಾರೆ, ಹರಿಯ ಶರಣಾಗತರಾಗದೆ ಬೇರು ಬೇರು ದೇವತೆಗಳ ಶರಣಾಗತರಾಗಿ ಬಿಡುತ್ತಾರೆ. ಅದನ್ನು ಹೇಳ್ತಾರೆ ತ್ರೈವಿದ್ಯಾಃ ತೇ ತತ್ವಂ ಅಜಾನಾನಾಃ. ಶ್ರೀಹರಿಯೇ ಎಲ್ಲದಕ್ಕೂ ಪ್ರಧಾನ ಕಾರಣ ಎಂಬ ತತ್ವವನ್ನು ತಿಳ್ಕೊಳ್ಳದೆ ಕರ್ಮಣಾಂ ಸಿದ್ಧಿಂ ಕಾಂಕ್ಷಂತಃ ಅನ್ಯ ದೇವತಾ ಇಹ ಯಜಂತೆ ಇತಿ. ಅವರು ತಮ್ಮ ಕರ್ಮಗಳ ಸಿದ್ಧಿಯನ್ನು ಪಡೆಯಲಿಕ್ಕೆ ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ಮಾಡುತ್ತಾರೆ. ಅವಾಗೆ ಹೇಳುತ್ತಾರೆ, ಅಲ್ಲ ನೀನು ಸರ್ವ ಕರ್ಮ ಭೋಕ್ತೃ ಯಾಕೆ? ಎಲ್ಲರೂ ಕರ್ಮಗಳು ಮಾಡಲಿ, ಎಲ್ಲರೂ ಕರ್ಮಗಳನ್ನು ಮಾಡಲಿ, ಆ ಕರ್ಮ ಫಲವನ್ನು ಅದರೊಳಗಿರುವ ನಿನ್ನ ರೂಪವನ್ನೇ ಆಗಲಿ, ನೀನು ಯಾಕೆ ಭೋಜನ ಮಾಡಬೇಕು? ಅವರು ಕರ್ಮ ಅವ್ರಿಗೆಲ್ಲಿ? ಇವಾಗ ನಾನೊಂದು ಕರ್ಮ ಮಾಡಿದೆ ಪಂಚಾಮೃತ, ಆ ಕರ್ಮದ ಫಲ ಆ ಕರ್ಮ ಹಾಗೆ ಕೊಡು, ನೀನ್ಯಾಕೆ ಭೋಜನ ಮಾಡಬೇಕದನ್ನ ಮಧ್ಯೆ ನೀನ್ಯಾಕೆ? ನಮ್ಮ ಕರ್ಮ ನಾವು ಡೈರೆಕ್ಟ್ ದಟ್ಸ್ ಇಟ್, ಮಧ್ಯೆ ನಿನ್ನ ಎಂಟ್ರಿ ಯಾಕೆ? ಅದಕ್ಕೆ ದೇವ ಅಂದ, ನಾನಿಲ್ಲದಿದ್ದರೆ ನಿಮಗೆ ಬಾಯಿಗೆ ಯಾವುದೂ ಸಿಗಲ್ಲ. ಯಾಕೆ? ನಮ್ಮೆದುರಿಗೆ ಅನ್ನ ಇದ್ರೂ, ಅನ್ನ ಇದೆ, ಅನ್ನದ ರುಚಿ ಗೊತ್ತಾಗಿ ಸುಖ ನಮಗೆ ಬರಬೇಕಾದರೆ ದೇವರು ಗುರು ಬೇಕು. ಯಾಕೆ? ಅನ್ನದೊಳಗೆ ತಾನೇ ಇದ್ದು ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡಿದಾಗ ಆ ರೂಪದಿಂದಾಗಿ ನಮಗೆ ತೃಪ್ತಿ ಕೊಡುತ್ತಾನೆ. ಯಾಕೆ? ಸಾಕ್ಷಾತ್ತಾಗಿ ಪದಾರ್ಥಕ್ಕಾಗಲಿ ವ್ಯಕ್ತಿಗಳಿಗಾಗಲಿ ನಮಗೆ ಸುಖ ಕೊಡುವ ತಾಕತ್ತು ಇಲ್ಲ, ಸುಖ ಕೊಡುವ ತಾಕತ್ತು ಹುಳಿಗೆ ಇಲ್ಲ, ಯಾವ ಪದಾರ್ಥಕ್ಕೂ ಇಲ್ಲ. ಮತ್ತೆ ಸುಖ ಹೇಗೆ ಬರ್ತಾ ಇದೆ? ಅದನ್ನು ನೆಪ ಮಾಡಿ ದೇವರು ಸುಖ ಕೊಡ್ತಾ ಇದ್ದಾನೆ. ನಾನು ನಮ್ಮ ತಲೆಯಲ್ಲಿ ಏನು ಕೂತಿದೆ, ದೇವ ಹುಳಿಯೇ ಸುಖ ಕೊಡ್ತಾ ಇದೆ ಅಂತ. ಪದಾರ್ಥ ನೆಪ ಮಾಡಿ ತಾನೇ ಸುಖ ಕೊಡುತ್ತಾ ಪದಾರ್ಥ ಕೊಟ್ಟಿದೆ ಎಂಬ ಬುದ್ಧಿ ನಮಗೆ ಕೊಟ್ಟು ಮೋಹ ಕೊಡುತ್ತಾ ಇದ್ದಾನೆ ಭಗವಂತ. ಅದಕ್ಕೆ ಪದಾರ್ಥ, ಇದು ಪದಾರ್ಥ, ಯಜ್ಞ ಯಜ್ಞ ಫಲ ಯಾವುದಾದ್ರೂ ನಮಗೆ ಭೋಗಕ್ಕೆ ಬರಬೇಕಾದರೆ ಸ್ವಾಮಿ ಅದನ್ನು ಸ್ವೀಕಾರ ಮಾಡಿದರೆ ಶೀಘ್ರ ಫಲ, ಇಲ್ಲದಿದ್ದರೆ ಫಲವೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಯಸ್ಮಾತ್ ಮಾನುಷೇ ಲೋಕೇ ಕರ್ಮಜ ಸಿದ್ಧಿ ಕರ್ಮಜಂ ಫಲಂ ಕ್ಷಿಪ್ರಂ ಶೀಘ್ರಂ ಭವತು. ಅದಕ್ಕೆ ಹೇಳ್ತಾರೆ, 14 ಲೋಕಗಳಲ್ಲಿ ಮಾಡಿದ ಕರ್ಮಗಳಿಗೆ ಕ್ಷಿಪ್ರ ಫಲ, ಬೇಗ ಫಲ ಬರಬೇಕು ಅಂದರೆ ಮನುಷ್ಯ ಲೋಕಕ್ಕೆ ಬರಬೇಕಂತ. ದಿಸ್ ಈಸ್ ದಿ ಮೈನ್ ಗ್ರೌಂಡ್, ಬ್ಯಾಟಿಂಗ್ ಮಾಡಬೇಕಾಗಿದೆ ಇಲ್ಲೇ. ಯಾರೂ ಗಾಳಿಯಲ್ಲಿ ಬ್ಯಾಟಿಂಗ್ ಮಾಡಲ್ಲ, ಭೂಮಿ ಮೇಲೆ ಇದ್ಕೊಂಡೇ ಮಾಡ್ತಾರೆ, ಹೌದಾ? ಹಾಗೆ ಮೇಲಿನ ಲೋಕಗಳಾಗಲಿ ಕೆಳಗಿನ ಲೋಕಗಳಾಗಲಿ ಕರ್ಮ ಸಾಧನೆ ಮಾಡಿಕೊಳ್ಳಿಕ್ಕಲ್ಲ, ಕರ್ಮ ಫಲವನ್ನು ಉಣ್ಣಲಿಕ್ಕೆ ಎಲ್ಲ ಲೋಕಗಳಿವೆ. ಅದಕ್ಕೆ ಎಂಥ ದೇವತೆಗಳಾದರೂ ಕರ್ಮ ಫಲದ ಸಿದ್ಧಿಗಾಗಿ ಮನುಷ್ಯ ಲೋಕಕ್ಕೆ ಬಂದು ಬಿಡುತ್ತಾರೆ, ದೇವತೆಗಳೆಲ್ಲ ಇಲ್ಲಿ ಬರುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಮಾತ್ ಮಮ ವರ್ತಮಾನ ವರ್ತಂತೆ. ಯಾಕೆ ಅಂದರೆ, ನಾನು ಅವರ ಒಳಗಿದ್ದು ಅಂಗಾಂಗಗಳಲ್ಲಿದ್ದು ಪ್ರೇರಕನಾಗಿ ಅವರಿಂದ ಮಾಡಿಸ್ತೇನಾದ್ದರಿಂದ ಅವರಾಗಿ ಮಾಡಲಿಕ್ಕೆ ಶಕ್ತಿ ಇಲ್ಲವಾದ್ದರಿಂದ ನನ್ನನ್ನು ಅನುಸರಿಸ್ತಾರೆ. ಎರಡನೆಯದು, ಫಲವನ್ನು ಕೊಡುವವ ನಾನೇ ಆದ್ದರಿಂದ ನನ್ನನ್ನು ಅನುಸರಿಸಿ ಬರುತ್ತಾರೆ. ನೀ ಹೇಳಿದ ತಪ್ಪಯ್ಯ, ಹೇಳಿದ ತಪ್ಪು ಯಾರೋ ಅಂದರು ದೇವರಿಗೆ. ಯಾಕೆ ನಿನ್ನನ್ನು ಅನುಸರಿಸಿ ಬರೋರಿಗೆ ಹಾಗೆ ಬೇರೆಯವರಿದ್ದಾರಲ್ಲ ರುದ್ರದೇವರು ಅನಿಸೋರು, ಸೂರ್ಯ ಗಣಪತಿ ಅವರನ್ನ ಇವರನ್ನ ಅನುಸರಿಸೋರು ಬೇರೆ ಬೇರೆ ಇದ್ದಾರಲ್ಲ, ಅವರು ನಿನ್ನನ್ನು ಅನುಸರಿಸ್ತಾ ಇಲ್ಲ. ಸೋ ನೀನು ಹೇಳಿದ್ದೆಲ್ಲ ತಪ್ಪು, ಕೇವಲ ನಿನ್ನ ಗುಂಪೇನಿದೆ ಅವರು ನಿನ್ನ ಕೃಷ್ಣಾರಾಮ ಅಂತ ಬರ್ತಾರಷ್ಟೇ, ನಿಂಗವ್ರು ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಹಲೋಕೆ ಅನ್ಯ ದೇವತಾಃ ಯಜಂತಃ, ಬೇರೆ ದೇವತೆಗಳನ್ನ ಪೂಜಾ ಮಾಡುವವರು ಕೂಡ, ಯಜ್ಞ ಕರ್ಮಣಾಂ ಸಿದ್ಧಿಂ ಕಾಂಕ್ಷಂತಃ, ಯಜ್ಞ ಕರ್ಮಗಳ ಸಿದ್ಧಿಯನ್ನು ಆಸೆ ಪಡುವವರು ಏನು ಮಾಡುತ್ತಾರೆ, ಅಂತೆ ಮೈ ಕರ್ಮ ಸಮರ್ಪಣೇನ, ಕೊನೆಗೆ ನನ್ನಲ್ಲೇ ಕರ್ಮ ಸಮರ್ಪಣೆ ಮಾಡುವುದರಿಂದ ನನ್ನನ್ನೇ ಅನುಸರಿಸಿದಂತಾಯಿತು. ನೋಡ್ತೀರಾ, ಸಾಮಾನ್ಯವಾಗಿ ರುದ್ರದೇವರ ಪೂಜಾ ನಡೆದಿರುತ್ತೆ, ಅಭಿಷೇಕ, ಕೊನೆಗೆ ಬಿಡೋದು ಕೃಷ್ಣಾರ್ಪಣ. ಅದು ಯಾವ ದುರ್ಗಾದೇವಿ ದೇವಸ್ಥಾನ ಆಗಲಿ, ಗಣಪತಿ ದೇವಸ್ಥಾನ ಆಗಲಿ, ಏನೇ ಆಗಲಿ, ಏನೇ ಕರ್ಮ ಪೂಜಾ ಮಾಡಲಿ, ಏನೇ ಮಾಡಲಿ, ಎಲ್ಲ ಸ್ಮಾರ್ಥರೇ ಆಗಲಿ, ನಾವೆಲ್ಲ ಸ್ಮಾರ್ಥರೇ ಆದರೂ ಕೂಡ ಕೊನೆಗೆ ಏನು ಬಿಡೋರು, ಕೃಷ್ಣಾರ್ಪಣನೇ ಬಿಡೋರು. ಅದನ್ನೇ ಕೃಷ್ಣ ಹೇಳಿದ, ಯಾವ ಕರ್ಮ ಯಾರ ಮೂಲಕ ಮಾಡಿದ್ರು, ಯಾವ ದೇವತಾ ಪೂಜಾ ಮಾಡಿದ್ರು ಕರ್ಮ ನನಗೆ ಕೊಡ್ತಾರೋ ಆ ದೇವತೆಗಳ ಮೂಲಕ ನನ್ನನ್ನೇ ಭಜನೆ ಮಾಡುತ್ತಾರೆ. ಹೌದಾ, ಇರ್ಲಿ ಬಿಡಿ ಅಂದ್ವಿ ನಾವು. ವಿಜಯರಾಯರಂದ್ರು, ದೇವರ ಮಾತಿನಲ್ಲಿ ಕರುಣೆ ಗೊತ್ತಾಗಿಲ್ವಾ, ಕರುಣೆ ಗೊತ್ತಾಗಿಲ್ವಾ. ನಮ್ಮವರಿಗೆ ದುಷ್ಟಾಂತ ಬಂದರೆ ಗೊತ್ತಾಗುತ್ತೆ. ನೋಡಿ, ನಿಮ್ಮ ಸ್ನೇಹಿತ, ನಿಮ್ಮ ಸ್ನೇಹಿತ ನಿಮಗೆ ಅವರಿಗೆ ಬಹಳ ದೋಸ್ತಿ, ಜಿಗುರಿ, ಗಳಸ್ಯ ಕಂಠಸ್ಯ ಅಂತ ಹೇಳ್ತಾರಲ್ಲ ಆ ಥರ ಇಬ್ಬರು ದೋಸ್ತಿ. ನೀವಿಲ್ದಿದ್ರೆ ಅವರು ಏನು ತಿನ್ನಲ್ಲ, ನಿಮ್ಮ ಕೊಟ್ಟೆ ತಿಂತಾರೆ. ಆಗಿದೆ ಅಂದ್ಕೊಳ್ಳಿ, ನಿಮ್ಮ ಸ್ನೇಹಿತನಿಗೆ ಗೊತ್ತಿದ್ದವರು ಒಬ್ಬರು, ಅವರ ಮನೆಯಲ್ಲಿ ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಕರೀಲಿಕ್ಕೆ ಬಂದರು. ಬಂದು ನಿಮ್ಮ ಸ್ನೇಹಿತನಿಗೆ ಕುಂಕುಮ ಇಟ್ಟು ನೀವು ಮಾತ್ರ ಬನ್ನಿ ಅಂದರು. ಪಕ್ಕದಲ್ಲಿ ನಿಮ್ಮನ್ನು ಕರೆದಿಲ್ಲ, ಹೊರಟೋದ್ರು. ಈಗ ಹೋಗಬೇಕು, ಯಾರು ನಿಮ್ಮ ಸ್ನೇಹಿತ ಹೋಗ್ಬೇಕು ಅಲ್ಲಿಗೆ, ಅವನ ಕಂಡೀಷನ್ ಏನು, ನೀವಿಲ್ಲದಿದ್ರೆ ಹೋಗಲ್ಲ, ನೀವಿಲ್ಲದಿದ್ರೆ ಹೋಗಲ್ಲ. ಕರೆಯೋರಿಗೆ ಇದು ಗೊತ್ತಿಲ್ಲ, ಆ ಕರೆದವರಿಗೆ ನೀವಿಲ್ಲದಿದ್ರೆ ಇವ ಬರಲ್ಲ ಅನ್ನೋದು ಗೊತ್ತಿಲ್ಲ, ಅವನ ಮಾತ್ರ ಕರೆದು ಹೋದರು. ಇವಾಗ ಹೇಗೆ ಈ ಮಧ್ಯದಲ್ಲಿದ್ದಾನ ನಿಮ್ಮ ಸ್ನೇಹಿತ ಸಂಕಟಕ್ಕೆ ಸಿಕ್ಕಾಕೊಂಡ, ಯಾಕೆ ಆ ಕರೆದವರು ನನ್ನವರು, ನಿನ್ನ ಬಿಟ್ಟು ಇರಲಿಕ್ಕೆ ಆಗಲ್ಲ. ಆದ ಕಾರಣ ಅವರು ನಿನ್ನ ಕರೆಯದಿದ್ರು ನನಗಾಗಿ ಬರ್ತೀಯ, ಹೋಗ್ತೀರಾ. ಏ ನಮ್ಮನ್ನ ಕರೆದಿಲ್ಲ, ನಾವು ಬರಲ್ಲ, ಅಲ್ಲಿ ಹೋದ್ರೆ ಎಲ್ಲ ನಿಂಗೆ ಮರ್ಯಾದೆ, ನಮ್ಮ ಮುಖ ನೋಡಲ್ಲ, ನಾವ್ಯಾಕ್ರಿ ಬರಬೇಕು. ಆದರೆ ನೀವು ಹೋಗಿದ್ದೀರ, ನಿಮ್ಮ ಸ್ನೇಹಿತನ ಮೇಲೆ ಅಭಿಮಾನ, ಸ್ನೇಹಿತನ ಮೇಲೆ ಅಭಿಮಾನ, ಅಲ್ಲಿಗೆ ಹೋಗಿದ್ದೀರ. ಹೋದರೆ ಬಾಗಲಲ್ಲಿ ನಿಂತ ಇಬ್ಬರಲ್ಲಿ ಒಬ್ಬರಿಗೆ ಸ್ವಾಗತ, ಬನ್ನಿ ಅಂತ, ನಿಮ್ಮ ಮುಖ ನೋಡ್ತಾ ಇಲ್ಲ ಅವರು, ನಿಮ್ಮ ಮುಖ ನೋಡ್ತಾ ಇಲ್ಲ, ನಿಮ್ಮ ಸ್ನೇಹಿತ ನಿಮ್ಮ ಕಡೆ ನೋಡಿದ. ಏನಂದ, ನನಗಾದ ಸ್ವಾಗತ ನಿನಗೆ ಅಂದುಕೊಳ್ಳೋ, ಆಯಿತು ಅಡ್ಜಸ್ಟ್ ಆಗ್ತೇನೆ ಒಳಗೆ ಬಂದ. ನೋಡಿ, ನಾವಾದರೆ ಹೋಗ್ತೀವ, ಅಪ್ಪನ ಆಣೆ ಅವರ ಮನೆ ಹೆಜ್ಜೆ ಹಾಕಲ್ಲ ಅಂತ ಒಳಗೆ ಹೋದ್ಮೇಲೆ ಕಾಫಿ ಫಲಹಾರ ಊಟ ಎಲ್ಲ ಅವರಿಗೆ, ನಿಮಗೇನು ಇಲ್ಲ, ನಿಮ್ಮ ಮುಖ ನೋಡಲು ಮಾತ್ರ ಇಲ್ಲ. ಆದರೆ ಸ್ನೇಹಿತ ಏನೇನು ಬರ್ತಾ ಇದ್ರೆ ಅವೆಲ್ಲ ನಿಮ್ಗೆ ಕೊಟ್ಟು ತಗೊಂತ ಇದ್ದಾನೆ. ಅಡ್ಜಸ್ಟ್ ಆಗಮ್ಮ, ಅಡ್ಜಸ್ಟ್ ಆಗೋ. ಯಾಕೆ ನಿನ್ನ ಬೆಲೆ ಅವ್ರಿಗೆ ಗೊತ್ತಿಲ್ಲ, ನಿನ್ನ ಬೆಲೆ ಅವ್ರಿಗೆ ಗೊತ್ತಿಲ್ಲ. ನನಗೆ ಗೊತ್ತು, ಕರ್ಕೊಂಡು ಬಂದೆ. ಒಟ್ಟಾರೆ ಯಥಾಸ್ಥಾನ ಉದ್ವಾಸಯಾಮಿ ಆಯಿತು. ಹೊರಗೆ ಬಂದಾಗ ಹೋದಂಥ ನಿಮಗೆ ಏನೂ ಇಲ್ಲ, ಎಲ್ಲ ಸ್ನೇಹಿತನಿಗೆ ಆದಿತ್ತು ಆಗಿತ್ತು. ಆದರೆ ನಿಮ್ಗೆಲ್ಲ ಬಂತು, ಸ್ನೇಹಿತನಿಗೆ ಆಗಿದ್ದೆಲ್ಲ ನಿಮ್ಮ ಕೈಗೆ ಬಂದಿದೆ ಪ್ರತಿಯೊಂದು. ಯಾರಾದರೂ ಹೇಳಿದ್ರೆ ಅಲ್ರಿ ನಿಮಗೂ ಮಾಡಿದ್ರಲ್ಲ, ನಿಮ್ ಕೈಗೂ ಬಂತಲ್ಲ ಆತ ಕೊಟ್ಟದ್ದು ಅಂದ್ರೆ, ಆತ ನಮಗಾಗಿ ಕೊಟ್ಟಿಲ್ಲ, ಅವರಿಗೆ ಕೊಟ್ಟಿದ್ದು. ಹೌದಾ? ಅವರಿಗೆ ಕೊಟ್ಟಿದ್ದು, ಅದು ನಮಗೆ ಶೇರ್ ಬಂದಿದೆ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲ, ಬೇಕಾಗಿಲ್ಲ ಅಯ್ಯೋ ತಲೆ ತುಂಬ ಸೊಳ್ಳೆಗಳಿದೆ, ತಲೆ ತುಂಬ ಡೈವರ್ಟ್ ಮಾಡುವ ಸೊಳ್ಳೆಗಳಿದ್ದಾಗ ಈ ಸೊಳ್ಳೆ ಏನ್ ಮಾಡುತ್ತೆ ಚಿಂತೆ ಮಾಡಬೇಡಿ. ಏನ್ ಹೇಳಿದೆ? ಹೋಗಿದ್ದು ಸ್ನೇಹಿತನಿಗೆ ಎಲ್ಲ ಸಿಕ್ತು, ಸ್ನೇಹಿತ ಕೊಟ್ಟಂತೆ ನಮಗೆ ಸಿಕ್ತು. ಯಾರೋ ಅಂದ್ರು, ನಿಜವಾಗಿ ಹೇಳಿ, ನಿಮಗವರು ಕೊಟ್ಟರೋ ಇಲ್ವೋ? ಆವಾಗ ನೀವೇನಂತೀರಿ, ಬೆಲ್ಲ ಬಂದದ್ದು ಸತ್ಯ, ನನಗೆ ಅಂತ ಉದ್ದೇಶದಿಂದ ಕೊಡಲಿಲ್ಲ, ಸ್ನೇಹಿತನಿಗೆ ಅಂತ ಕೊಟ್ಟರು. ಆವಾಗ ನಾವಂದ್ವಿ, ನೀ ತಗೊಂಡ್ಯೋ ಇಲ್ವೋ? ತಗೊಂಡೆ. ಹೇಗೆ ತಗೊಂಡ್ಯ? ನನ್ನ ಸ್ನೇಹಿತನ ಮೇಲೆ ಅಭಿಮಾನದಿಂದ ತಗೊಂಡೆ. ಇದು ಅನ್ಯ ದೇವತಾ ಪೂಜಾ ಕ್ರಮ. ಅವಾಗ ಕೇಳಿದ್ರು, ಇದಾದರೂ ಹೇಗೆ? ಅವಾಗ ಇನ್ನು ಸ್ವಲ್ಪ ಮುಂದಕ್ಕೆ ನಡೆಯಿತು. ಇನ್ನ ಎಲ್ಲ ಮುಗಿದ ಮೇಲೆ ಇನ್ನು ಹೊರಗೆ ಬರುವ ಕಾಲಕ್ಕೆ ಅಕ್ಕರದವರಿದ್ರಲ್ಲ ಅವರು ಈ ಸ್ನೇಹಿತನನ್ನ ಅಂದರು, ನಿಮ್ಮಿಂದಾಗಿ ನಮ್ಮ ಈ ಕಾರ್ಯಕ್ರಮ ನಡೆಯಿತು. ನೀವು ಕೊಟ್ಟ ದುಡ್ಡಿನಿಂದ, ನಿಮ್ಮ ಸಹಕಾರದಿಂದ, ನಿಮ್ಮ ಸೇವಕರಿಂದ ನನ್ನ ಕಾರ್ಯಕ್ರಮ ಪೂರ್ತಿಯಾಯಿತು, ತುಂಬಾ ಕೃತಜ್ಞ ಅಂದಾಗ ಆ ಸ್ನೇಹಿತ ನಿಮ್ಮ ಕಡೆ ತೋರಿಸಿದ, ಆ ದುಡ್ಡೆಲ್ಲ ನಂದಲ್ಲ, ಇವರು ಕೊಟ್ಟಿದ್ದು. ಆ ಸೇವಕರು ನನ್ನವರಲ್ಲ, ಇವರು ಅಪಾಯಿಂಟ್ ಮಾಡಿದವರು, ನಂದೇನೂ ಇಲ್ಲ ಅಂತ ಸ್ನೇಹಿತ ಕೈ ಚಾಚಿದಾಗ ಆ ಯಜಮಾನನಿಗೆ ಬುದ್ಧಿ ಕೊಂತು. ಹೌದಾ, ಇವರ ಎಲ್ಲ ಮಾಡಿದ್ರು? ಹೌದಾ, ಹಾಗಾದ್ರೆ ನೀನು ನಮಸ್ಕಾರ. ನೀವು ಬಂದಿದ್ರು ನಿಮ್ಮನ್ನ ಗುರುತಿಸಲಾರದೆ ಹೋದೆ, ಕ್ಷಮಾ ಮಾಡಿ ಅಂದಾಗ ನೀವೇನಂತೀರಿ? ಏನು ಅಡ್ಡಿ ಇಲ್ಲ, ನೀ ಕೊಡಬೇಕಾಗಿದ್ದೆಲ್ಲ ನನಗೆ ತಲುಪಿದೆ, ಅಡ್ಡಿ ಇಲ್ಲ ಅಂತ ನೀವು ಹೇಳುತ್ತೀರಲ್ಲ, ಸೇಮ್ ಸಿಸ್ಟಮ್. ದೇವತೆಗಳ ಮೂಲಕ ಪೂಜೆ ಮಾಡಿದ ಮೇಲೆ ದೇವತೆಗಳಿಗೆ ಚೂರು ಅಭಿಮಾನ ಬರುತ್ತೆ, ಸಾತ್ವಿಕರಾದ ಜೀವರಾಶಿಗಳ ಮೇಲೆ. ಅಯ್ಯೋ, ದೇವರ ಎಚ್ಚರವೇ ಇಲ್ಲದೆ ಆಗ್ತಾ ಇದೆಯಲ್ಲ ಅಂತ ತಮ್ಮ ಎಚ್ಚರದಿಂದ ಪೂಜೆ ಮಾಡಿದವನಿಗೆ ದೇವರ ಎಚ್ಚರವನ್ನ ಕೊಟ್ಟು ಆ ಕರ್ಮ ಭಗವಂತನಿಗೆ ಅರ್ಪಣೆ ಮಾಡುವಂತೆ ಮಾಡಿಬಿಡುತ್ತಾರೆ. ಇಷ್ಟನ್ನು ಹೇಳ್ತಾರೆ. ಏನಂತ? ಅನ್ಯ ದೇವತಾ ಪೂಜಾ ಮಾಡಿದರೂ ಕೊನೆಗೆ ನನ್ನನ್ನೇ ಪೂಜಾ ಮಾಡಿದಂತಾಗುತ್ತೆ. ಮಮ ವರ್ತಮ ಅನುವರ್ತಂತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಕ್ಷಿಪ್ರಂಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಮನುಷ್ಯ ಲೋಕದಲ್ಲಿ ಕರ್ಮ ಸಿದ್ಧಿ ಬೇಗ ಆಗಬೇಕಾದರೆ ದೇವರಿಗೆ ಸಮರ್ಪಣೆ ಮಾಡಿದರೆ ಆಗುತ್ತೆ. ಅದು ಯಾವ ಕರ್ಮವಾದರೂ ಸರಿ. ಅರ್ಥ ಆಯಿತು? ಆಗಿಲ್ಲ ಬಂದೆ. ಯಾರು
ಕೊನೆಗೆ
ಇಷ್ಟು ಬಂದೆ. ಅವರ ಪ್ರಶ್ನೆ, ಅನ್ನದೇವತಾ ಪೂಜಾ ಮಾಡಿದವರು ಕೊನೆಗೆ ಭಗವಂತ ಎಂಬ ದೊಡ್ಡವನು ಎಂಬ ಎಚ್ಚರದಿಂದ ಸಮರ್ಪಣೆ ಮಾಡಬೇಕು, ಇಲ್ಲಾಂಗಿದ್ರೆ ಅವರಿಗೆ ಸೇರುತ್ತೆ ದೇವರು ಸೇರಲ್ಲ ಅಂತ. ನಾನು ಹೇಳಿದ್ದು ದೇವತೆಗಳಿಗೆ ಅವರು ಕೊಡ್ಲಿಕ್ಕೆ ಹೋದರೂ ಕೂಡ ದೇವತೆಗಳು ಇಲ್ಲಿ ಕೊಡುತ್ತಾರೆ, ಆದ್ದರಿಂದ ದೇವರಿಗೆ ಸೇರುತ್ತೆ. ದೇವತೆಗಳು ಕೊಡುತ್ತಾರೆ. ಒಂದು ಜನ್ಮದಲ್ಲಿ ದೇವತೆಗಳು ಅವನಿಗೆ, ಅಯ್ಯೋ ನಾನು ಇಷ್ಟು ಜನ್ಮಗಳು ನಿನ್ನಲ್ಲದೆ ಬೇರೆಯವ್ರನ್ನ ಆರಾಧನೆ ಮಾಡಿದನಲ್ಲ ಅನ್ನೋ ಬುದ್ಧಿ ಕೊಟ್ಟು ಮಾಡಿಸ್ತಾರೆ. ಬುದ್ಧಿ ಇಲ್ಲದೇ ಇರುವ ಕಾಲಕ್ಕೆ ದೇವತೆಗಳಿಗೆ ಸಮರ್ಪಣೆ ಮಾಡಿದರೂ ದೇವತೆಗಳು ದೇವರಿಗೆ ಕೊಡುತ್ತಾರೆ. ಅದಕ್ಕೆ ದೃಷ್ಟಾಂತ ಕೊಟ್ಟೆ, ದೇವತೆಗಳು ಕೊಡುತ್ತಾರೆ. ಅದರಿಂದ ಅಲ್ಲ ಕರ್ಮ ಚೇತನ ಅಲ್ಲ,
ಕರ್ಮ ಭಗವಂತನ ಅನುಸಂಧಾನದಲ್ಲಿ ಮಾಡುವಂತಹ ಕರ್ಮ ಅವನೇ ಚೇತನ ರೂಪಿಯಾಗಿ ಸ್ವೀಕಾರ ಮಾಡುವಾಗ ಕರ್ಮ ಬಲವನ್ನು ಕೊಡುವಾಗ
ಅಲ್ಲ ಎಷ್ಟು ಅಲ್ಲ ಅಲ್ಲಿ ಕ್ಲಾರಿಟಿ ಕ್ಲಮ್ಸಿ ಆಗಿದೆ. ಜೀವರಿಂದ ಕರ್ಮ ಆಗುತ್ತೆ, ಕರ್ಮ ಜಡ, ಆ ಜಡವಾದ ಕರ್ಮದೊಳಗೆ ಕರ್ಮ ಎಂಬ ಹೆಸರಿಂದ ದೇವರಿದ್ದಾನೆ. ಇಟ್ ಸೆಲ್ಫ್ ದೇವರಲ್ಲ, ಅದರೊಳಗೆ ದೇವರು, ಅದರಿಂದ ಭಿನ್ನ ದೇವರು. ಅದನ್ನ ತಾನು ಸ್ವೀಕಾರ ಮಾಡ್ತಾನ, ರೂಪವನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಚೇತನ ಅಲ್ಲ, ಭಗವತ್ ಸ್ವರೂಪ, ಚೈತನ್ಯ ರೂಪ. ಸರಿ, ಮುಂದಕ್ಕೆ ಹೋಗೋಣ. ಹಾಗಾದರೆ ಇಲ್ಲೇನೋ ಒಂದು ಹೇಳಲಿಕ್ಕೆ ಹೋದೆ, ಏನೋ ಒಂದು ಹೇಳಲಿಕ್ಕೆ ಹೋದೆ ನಿಂತು. ಆ ಹೇಳುವಾಗ ಯಾವುದೋ ನೆನಪಾಗಿತ್ತು, ಅವರು ಪ್ರಶ್ನೆ ಮಾಡಿದ ಕೂಡಲೇ ಅದು ಹೋಯಿತು. ಇಲ್ಲ ಇಲ್ಲ, ಅದಕ್ಕೆ ವಾದರಾದರು ಹೈಗ್ರೀವ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಕಥಾ ವಿಸ್ಮೃತವು ಸ್ಮಾರಕಾಯ ಅಂತ. ಕಥೆ, ಭಗವಂತನ ಕಥಾ ಹೇಳುವಾಗ ನಮ್ಮದೇ ಆದ ಪ್ರಾರಬ್ಧ ಕರ್ಮದಿಂದ ವಿಸ್ಮೃತಿ ಬರುತ್ತೆ. ಅದನ್ನು ಮತ್ತೂ ಎತ್ತಿಕೊಡುವವ ಅವನೇ, ನಾವು ಕೊಟ್ಟಾಗ ಹೇಳ್ತೀನಿ, ಮುಂದಕ್ಕೆ ಹೋಗೋಣ. ಅದರಿಂದ ಈ ಮನುಷ್ಯ ಲೋಕದಲ್ಲಿ ಕರ್ಮದ ಸಿದ್ಧಿ ಕ್ಷಿಪ್ರ ಬೇಗ ಆಗುತ್ತೆ. ಆದ್ದರಿಂದ ಎಲ್ಲರೂ ಯಾಕಾಗುತ್ತೆ, ನಾನೇ ಕರ್ಮ ಫಲವನ್ನು ಸ್ವೀಕಾರ ಮಾಡಿ ಅವರಿಗೆ ಬೇಗ ಬೇಗ ಕರ್ಮಫಲ ಅನುಭವಿಸುವಂತೆ ಮಾಡುತ್ತೇನಾದ್ದರಿಂದ ಎಲ್ಲರೂ ನನ್ನನ್ನೇ ಅನುಸರಿಸಿ ಬರುತ್ತಾರೆ ಅಂತ ಭಗವಂತ ಹೇಳಿದ. ಆದ್ದರಿಂದ ನಾವು ಈ ಜನ್ಮದಲ್ಲಿ, ಹಾ ಈಗ ಬಂದಿರ್ತಾನೆ, ಏನು ಕರ್ಮಫಲ, ಎಷ್ಟು ಕರ್ಮಫಲ, ಯಾವ ರೀತಿ ಕರ್ಮಫಲ, ಪುಣ್ಯಕರ್ಮ, ಪಾಪಕರ್ಮ. ಪುಣ್ಯವೂ ಮಾಡಿದವು, ಪಾಪವೂ ಮಾಡಿದವು. ನೋಡಿ, ಇದು ಬಹಳ ಒಳ್ಳೆ ದೃಷ್ಟಾಂತ. ಪುಣ್ಯವೂ ಮಾಡಿದವು, ಪಾಪವೂ ಮಾಡಿದವು, ದೇವರು ಕೊಡಲಿಲ್ಲ, ದೇವರಿಗೆ ಸಮರ್ಪಣೆ ಮಾಡಲಿಲ್ಲ. ಕರ್ಮವೇ ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ, ಮಾಡಿದ ಕರ್ಮವೇ ಉದ್ಧಾರ ಮಾಡುತ್ತೆ ಅಂತ ಕೆಲವರು ಇರ್ತಾರೆ, ದೇವರಿಗೆ ಯಾಕೆ ಕೊಡಬೇಕು ಅಂತ. ಹೌದು, ಆ ವರ್ಗವೂ ಕೂತಿದೆ. ಒಬ್ಬರು ಕರ್ಮವನ್ನು ದೇವರು ಸಮರ್ಪಣೆ ಮಾಡಲೇ ಇಲ್ಲ, ಇನ್ನೊಬ್ಬರು ಕರ್ಮವನ್ನು ದೇವರಿಗೆ ಕಡ್ಡಾಯವಾಗಿ ಸಮರ್ಪಣೆ ಮಾಡಿದರು. ಯಾವ್ದಾವುದು ಮಾಡಿದರು, ಪುಣ್ಯವನ್ನು ಮಾಡಿದರು, ಪಾಪವನ್ನು ಮಾಡಿದರು, ಪುಣ್ಯವನ್ನು ಮಾಡಿದರು, ಪಾಪವನ್ನು ಮಾಡಿದರು. ಎರಡು ವರ್ಗ ಇದೆ ನಮ್ಮಲ್ಲಿ, ಮಧ್ವಾಚಾರ್ಯರು ಎರಡು ಬೆರಡು ತೋರಿಟ್ಟಿದ್ದಕ್ಕೆ. ಮಧ್ವಾಚಾರ್ಯರು ಎರಡು ಬೆರಳಿಟ್ಕೊಂಡಿದ್ದು ಎರಡು ರೀತಿಯ ಅಭಿಪ್ರಾಯ ಯಾವಾಗೂ ನಮ್ಮಲ್ಲಿ ಏಕಾದಶಿ ಎರಡು ಎಲ್ಲ ಎರಡೆರಡೇ ಇರುತ್ತೆ ಅಂತ ತೋರ್ಲಿಕ್ಕಾಗಿ ಮಧ್ವಾಚಾರ್ಯರು ಎರಡು ಹಿಡಿದ್ರೆ ಏನು ಅಂತ ನಂಗೆ ಅನಿಸುತ್ತೆ. ಏಕಾಭಿಪ್ರಾಯ ನಮ್ಮಲ್ಲಿ ಸರ್ವಥಾ ಇಲ್ಲವೇ ಇಲ್ಲ. ಸರಿ, ಏನು ಹೇಳಿದೆ? ಕರ್ಮ ಎರಡು, ಕರ್ಮ ದೇವರಿಗೆ ಅರ್ಪಣೆ ಮಾಡಿದವು. ಈ ಕರ್ಮ ಪುಣ್ಯಕರ್ಮ ಪಾಪಕರ್ಮ ಅಂತ ಎರಡು ಇದೆಯಲ್ಲ, ಅದರಲ್ಲಿ ಪುಣ್ಯಕರ್ಮವನ್ನು ಮಾತ್ರ ದೇವರಿಗೆ ಅರ್ಪಣೆ ಮಾಡಬೇಕು, ಪಾಪವನ್ನು ಅರ್ಪಣೆ ಮಾಡಬಾರದು ಎಂಬ ವರ್ಗ ಇದೆ, ಅವರ ಪರಂಪರೆಯೂ ಇದೆ. ಅವರ ಶಿಷ್ಯ ಪರಂಪರ ಭಕ್ತ ಪರಂಪರ ಅವರು ಹಾಗೆ ಮಾಡಿದ್ದಾರೆ. ಇನ್ನ ಪುಣ್ಯ ಪಾಪಗಳರ್ಪಿಸು ಅವನಡಿಗೆ ಅನ್ನುವವರ ಪರಂಪರೆಯೂ ಬಂದಿದೆ. ಅದರಲ್ಲಿ ಯಾವುದಕ್ಕೆ ಹೋಗೋಣ? ಸದ್ಯಕ್ಕೆ ನಮ್ಮ ವಿಜಯರಾಜ್ ಹೇಳಿದ್ದಾರೆ, ಅದರಿಂದ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಸರ್ವ ಸಮರ್ಪಣ ಗತ್ಯ, ಒಂದು ನಿನ್ನ ಇಟ್ಕೋಬೇಡ, ಪುಣ್ಯವೂ ಅರ್ಪಿಸು ಪಾಪವೂ ಅರ್ಪಿಸು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು. ವಿಷ್ಣುತೀರ್ಥರು ಬಿಂಬಾರ್ಪಣ ವಿಧಿಯಲ್ಲಿ ಹೇಳಿದ್ರು, ದಾಸರಾಯನನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಎರಡನ್ನು ದೇವರಿಗೆ ಕೊಡೋಣ. ಆ ಕೊಡೋ ಕಾಲಕ್ಕೆ ಏನಾಗುತ್ತೆ, ಕೊಡದಿದ್ರೆ ಏನಾಗುತ್ತೆ ಸ್ವಲ್ಪ ನೋಡಿದ್ರೆ ಒಳ್ಳೇದಲ್ಲ. ಅವಾಗಾದ್ರೂ ಪುಣ್ಯಕರ್ಮ, ಒಂದು ಪುಣ್ಯಕರ್ಮ ನಮ್ಮಿಂದ ಆಗಬೇಕಾದರೆ ಹೇಗಾಗುತ್ತೆ, ಯಾವ ಗುಣದಿಂದ ಆಗುತ್ತೆ? ಚೆಸ್ ನೋಡಿ, ಪರ್ಫೆಕ್ಟ್ ಆನ್ಸರ್, ಸತ್ವಗುಣದಿಂದ ಆಗುತ್ತೆ. ಆ ಸತ್ವಗುಣ ಎಷ್ಟು ರೀತಿ? ಸೂಕ್ಷ್ಮ ಸ್ಥೂಲ ಅಂತ. ಆ ಸೂಕ್ಷ್ಮವಾದ ಸತ್ವಗುಣದ ಅದರಿಂದಾದ ಕರ್ಮದ ಫಲ ಏನು ಅಂದರೆ ಭಗವಂತನಲ್ಲಿ ವಿಶೇಷ ಭಕ್ತಿ ರಕ್ತಿ ಹುಟ್ಟುತ್ತೆ. ಸತ್ವಗುಣದ ಸೂಕ್ಷ್ಮ ಭಾಗದ ಫಲ, ಸತ್ವಗುಣದ ಸ್ಥೂಲ ಭಾಗದ ಫಲ ಅಂದರೆ ನಾನಾ ಭೋಗಗಳನ್ನು ಕೊಡುತ್ತೆ, ನಾನಾ ಭೋಗ ಸುಖ ಕೊಡುತ್ತೆ. ಇನ್ನ ತಮೋ ಗುಣದ ಪಾಪ ಯಾವ ಗುಣದ ಕಾರ್ಯ? ತಮೋ ಗುಣದ ಕಾರ್ಯ. ತಮೋ ಗುಣ ಎರಡು ವಿಧ, ಸೂಕ್ಷ್ಮ ಸ್ಥೂಲ. ಅದರಲ್ಲಿ ಸೂಕ್ಷ್ಮ ತಮೋ ಗುಣದಿಂದಾದ ಪಾಪ ದೇವರಿಗೆ ವಿರುದ್ಧವಾದ ಬುದ್ಧಿಯನ್ನು ಕೊಡುತ್ತೆ, ದೇವರ ಮೇಲೆ ದ್ವೇಷ ಕೊಡುತ್ತೆ. ಸ್ಥೂಲ ಪಾಪ ನಾನಾ ದುಃಖಗಳನ್ನು ಕೊಡುತ್ತೆ, ಕಷ್ಟಗಳನ್ನು ಕೊಡುತ್ತೆ. ಅಂದರೆ ಸ್ಥೂಲ ಸತ್ವಗುಣ ಸ್ಥೂಲ ಪುಣ್ಯ ಕೊಟ್ಟು ಸ್ಥೂಲ ಭೋಗಾದಿಗಳನ್ನು ಕೊಡುತ್ತೆ, ಸ್ಥೂಲ ತಮೋ ಗುಣ ಸ್ಥೂಲ ಪಾಪವನ್ನು ಕೊಟ್ಟು ಸ್ಥೂಲ ದುಃಖಾದಿಗಳನ್ನು ಕೊಡುತ್ತೆ. ಈಗ ಪಾಪಕರ್ಮವನ್ನು ದೇವರಿಗೆ ನಾವು ಅರ್ಪಣೆ ಮಾಡಿಲ್ಲ ಅಂದುಕೊಳ್ಳಿ, ಆ ಫಲ ಡೈರೆಕ್ಟಾಗಿ ನಮಗೆ ಬಂತು, ಬಂದರೆ ನಾನಾ ಕಷ್ಟಗಳು ಬರಬೇಕು. ಯಾಕೆ? ಸ್ಥೂಲ ಪಾಪದ ಫಲ. ಜೊತೆಗೆ ನಮಗೆ ಬುದ್ಧಿ ಏನು ಬರಬೇಕು? ದೇವರಿಗೆ ವಿರುದ್ಧವಾದ ಬುದ್ಧಿ ಬರಬೇಕು. ಇದು ಒಂದು ಪಾಪಕರ್ಮ ಮಾಡಿದರೆ ಅದರ ಫಲ. ಸರಿ, ದೇವರಿಗೆ ಅರ್ಪಣೆ ಮಾಡಿದೆ. ದೇವ ಅರ್ಪಣಾ ಶಬ್ದಕ್ಕರ್ಥ ನಿನ್ನ ಅಧೀನ ಅಂತ ತಿಳಿಯೋದೇ ಅರ್ಪಣಾ ಶಬ್ದಕ್ಕರ್ಥ. ದೇವರಿಗೆ ಪಾಪಕರ್ಮ ಅರ್ಪಣೆ ಮಾಡಿದೆ, ಏನಾಗುತ್ತೆ ಮಹಾ? ಅದೇ ತಾನೇ ಬರುವುದು. ಅವಾಗಂದ್ರೂ ಇಲ್ಲ, ದೇವರು ಟಾಂಗ್ ಬಿರಾಂಗ್ ಮಾಡಿಬಿಡ್ತಾನಂತೆ. ಏನು ಮಾಡಿದ್ದಾನೆ ಅಂದರೆ, ಈ ಸೆಟ್ ಒಂದು ಪಾಪ, ಪಾಪ ಅಂದರೆ ಸೂಕ್ಷ್ಮ ಪಾಪ ಸ್ಥೂಲ ಪಾಪ ಅಂತ. ಸೂಕ್ಷ್ಮ ಪಾಪದಿಂದ ದೇವರಿಗೆ ವಿರುದ್ಧವಾದ ಬುದ್ಧಿ ಬರಬೇಕಾಗಿತ್ತು, ಅದೊಂದಿದೆ. ಸ್ಥೂಲ ಪಾಪದಿಂದ ಕಷ್ಟಗಳು ಬರಬೇಕಾಗಿದೆ, ಇದೊಂದು ಕಟ್ಟು. ಈ ಬಿದುರನ್ನು ಸೀಳಿ ಕಟ್ಟು ಕಟ್ತಾರಲ್ಲ, ಎರಡು ಪಾರ್ಟ್ ಇರುವ ಕಟ್ಟು. ಆಚೆ ದೈತ್ಯರು ಪುಣ್ಯ ಮಾಡಿರ್ತಾರೆ, ಅದರಲ್ಲಿ ಎರಡು ಕಟ್ಟು. ಏನು ಅಂದರೆ, ಸ್ಥೂಲವಾದ ಪುಣ್ಯದಿಂದ ಅವರಿಗೆ ನಾನಾ ಭೋಗಗಳು ಬರಬೇಕು, ಸೂಕ್ಷ್ಮ ಪುಣ್ಯದಿಂದ ದೇವರ ಚಿಂತನೆ, ದೇವರ ಮೇಲೆ ಭಕ್ತಿ, ದೇವರ ಮೇಲೆ ರಕ್ತಿ ಬರಬೇಕು. ಎರಡೂ ಕಟ್ಟು ಅಲ್ಲಿದೆ. ಅವಾಗ ದೇವ ನೋಡಿದ, ಅವರು ತನಗರ್ಪಣೆ ಮಾಡಲಿಲ್ಲ. ಆದರೂ ಇಬ್ಬರಿದ್ದಾರೆ, ಅವ್ರ ಪಾಟಿಗವರಿದ್ರೆ ಅಧಿಕಾರಿ ಆದವನು ಸುಮ್ಮನೆ ಇರ್ತಾನೆ. ಒಬ್ಬರೊಬ್ಬನ ಮೇಲೆ ದಬ್ಬಾಳಿಕೆ ಮಾಡಿದರೆ ಬಡದು ಇವನು ಇವನಿಗೆ ಕೊಡಿಸ್ತಾನೆ. ಈ ದೈತ್ಯರಿದ್ದಾರಲ್ಲ, ನಮ್ಮ ಮೇಲೆ ಯಾವಾಗೂ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಶಿಕ್ಷಾ ಕೊಡಬೇಕು. ಅದಕ್ಕೆ ಅವರ ಫಲ ನಮಗೆ ಕೊಡ್ತಾರೆ. ಬರಲ್ಲ, ದೈತ್ಯರು ಸುಮ್ಮನೆ ಕೂತಿದ್ದು ಅವರ ಫಲ ತಗೊಂಡ್ರೆ ವೈಷಮ್ಯ. ದೈತ್ಯರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ದು ತಗೋಬೇಕು ಅಂತ ನೋಡಿದಾಗ ಅವ್ರನ್ನ ಬಡದು ನಮಗೆ ಕೊಡುವುದಲ್ಲದೆ ಅವರದ್ದು ನಮಗೆ ಕೊಡುತ್ತಾನೆ. ಅದನ್ನೇ ಮಂಜು ಸೂತ್ರದಲ್ಲಿ ಹೇಳಿದ್ರು, ಸಂಸೃಷ್ಟಂ ಧನಂ ಉಭಯಂ ಧನಂ ಸಮಾಕೃತಂ ಅಸ್ಮಭ್ಯಂ ದತ್ತ. ನಮಗೆ ತಂದು ಕೊಡಯ್ಯ, ಅವರು ನಮ್ದೆಲ್ಲ ಕಟ್ಕೊಂಡು ಹೋಗಿದ್ದಾರೆ. ಅದಕ್ಕೆ ರಿವರ್ಸ್ ಆಗೇನು, ನಮ್ದು ಪ್ಲಸ್ ಅವ್ರದ್ದು ಎರಡೂ ನಮಗೆ ತಂದು ಕೊಡು ಅಂತ ನರಸಿಂಹದೇವರಲ್ಲಿ ಪ್ರಾರ್ಥನೆ. ಇದು ಶಾಸ್ತ್ರವಿಹಿತ ವೈಷಮ್ಯ ಅಲ್ಲ. ಇದನ್ನೇ ಮಾಡಿದ ಕೃಷ್ಣ. ಏನು ಮಾಡಿದ? ಅಮೃತ ಕಲಶ ಹಿಡ್ಕೊಂಡು ಬಂದ ಸ್ವಾಮಿ. ಇಬ್ಬರು ಕಡಿದಿದ್ದಾರೆ ಸಮುದ್ರವನ್ನ. ಕಡಿದವರು ದೈತ್ಯರು ಸುಮ್ಮನೆ ಇರಬೇಕಾ? ಕೈ ಹಾಕಿ ತಗೊಂಡ್ಬಿಟ್ರು, ನಮ್ಗೆ ನಿಮ್ಗಲ್ಲ ಅಂತ. ದೇವ ಬಿಟ್ಟು ಕೊಟ್ಟ. ಯಾಕೆ ಅಂದ್ರೆ ಇವರು ಬುದ್ಧಿ ಎಲ್ಲರಿಗೂ ಗೊತ್ತಾಗಲಿ. ಅದಕ್ಕೆ ದೇವತೆಗಳಿಗೆ ಮಾತ್ರ ಬಡಿಸಿದ. ಅವಾಗ ನಿಮ್ ಪ್ರಶ್ನೆ ಬಂತು, ವೈಷಮ್ಯ ಬಂತಲ್ಲ ಅಂದ್ರೆ ಬಂದಿಲ್ಲ. ಯಾಕೆ? ಅವರು ದೇವತೆಗಳಿಗೆ ದ್ರೋಹ ಮಾಡಿದ್ದರಿಂದ ಅಮೃತ ಪಾನ ಮಾಡುವ ಯೋಗ್ಯತೆ ಕಳ್ಕೊಂಡ್ರು. ಅದಕ್ಕೆ ಕೊಡಲಿಲ್ಲ, ಇಲ್ಲ ವಿರುದ್ಧ ಫಲ ಬಂತವರಿಗೆ. ಕರ್ಮ ಫಲ ಇದೆ. ಆ ಕರ್ಮ ಮಾಡಿದಾಗ ನಾನಾ ರೀತಿಯಾಗಿರತಕ್ಕಂಥ ಯಾವುದೋ ಬಂತಲ್ಲ, ಚಿಂತಾಮಣಿ ಅದು ಇದು ಅದು ಪಾಠ ತಗೊಂಡ್ರು, ಅಮೃತ ಕೊಡಲಿಲ್ಲ. ಅಲ್ಲಿ ಸ್ಥೂಲ ಪುಣ್ಯ ಇದಲ್ಲ, ಆ ಬರತಕ್ಕಂಥ ಫಲಗಳಲ್ಲಿ ಪ್ರಧಾನ ಫಲ ಬರಲಿಲ್ಲ, ಅಲ್ಪ ಫಲಗಳು ಬಂತು. ಸರಿ, ಇಲ್ಲಿ ನೋಡಿದಾಗ ಒಂದು ಪಾಪಕರ್ಮದಲ್ಲಿ ಪುಣ್ಯಕರ್ಮ, ಯಾರದು? ದೈತ್ಯರ ಪುಣ್ಯಕರ್ಮದಲ್ಲಿ ಸೂಕ್ಷ್ಮ ಪುಣ್ಯ ಸ್ಥೂಲ ಪುಣ್ಯ ಅಂತಿರುತ್ತಲ್ಲ. ನಾವು ಒಂದು ವೇಳೆ ನಮ್ಮ ಪಾಪವನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದೇ ಆದರೆ ಅವಾಗ ನಮ್ಮ ಪಾಪದಲ್ಲಿ ಸೂಕ್ಷ್ಮ ಪಾಪವನ್ನ ಪ್ಲಕ್ ಔಟ್ ಮೇಲಕ್ಕೆ ತೆಗಿತಾನೆ. ಸ್ಥೂಲ ಪಾಪ ತೆಗೆಯಲ್ಲ. ದಾಸರು ಹೇಳಿದ್ದಾರೆ, ಪುಣ್ಯವನ್ನೇ ಕೊಂಡು ಪಾಪವ ಭಸ್ಮವನೇ ಮಾಡ್ಪ ಅಂತ. ನಮ್ಮ ತಲೆಗೆ ಅಪಾರ್ಥ ಬೇಗ ಆಗ್ಬಿಡುತ್ತೆ, ಅದಕ್ಕೆ ಎಲ್ಲ ಪಾಪ ಸುಡ್ಬಿಡ್ತಾನೆ ಅಂತ. ಇಲ್ಲೇ ಇಲ್ಲ, ನಮಗೆ ಕಷ್ಟ ಕೊಡುವ ಪಾಪ ಹಾಗೇ ಇಟ್ಟಿರ್ತಾನೆ. ಸ್ಥೂಲ ಪಾಪ ನಮಗೆ ಮೂಗು ಹಿಡಿದು ಉಣಿಸ್ತಾನೆ. ಅದರೊಳಗೆ ಹೇಳ್ತೇನೆ, ಎಕ್ಸಾಂಪಲ್ ಕೊಡ್ತೇನೆ. ಈಗ ಅಲ್ಲಿ ಸ್ಲಾಟ್ ಖಾಲಿಯಾಯಿತು, ಅದಕ್ಕೆ ದೈತ್ಯರ ಪುಣ್ಯದಲ್ಲಿ ಸೂಕ್ಷ್ಮ ಪುಣ್ಯ ತೆಗೆಯುತ್ತಾನೆ. ಅಲ್ಲ, ಅದು ಪಾಪ ಅವರಿಗೆ ಬಳಕೆ ಆಗುತ್ತೆ. ಬೇಡದವರಿಗೆ ದೇವರ ಮೇಲೆ ಭಕ್ತಿ, ದೇವರ ಮೇಲೆ ಆಸಕ್ತಿ, ಆತನ ಮೇಲೆ ರತಿ, ಅವರಿಗೆ ಅಸಖ್ಯ. ಅದಕ್ಕಂದ ನಿಮಗೆ ಬೇಡದ್ದು ತೆಗಿತೀನಿ. ದುರ್ಯೋಧನ ಬೇಕಾದಷ್ಟು ಯಜ್ಞಗಳು ಮಾಡಿದ್ದ. ದುರ್ಯೋಧನ ತುಂಬಾ ಯಜ್ಞಗಳು ಮಾಡಿದ್ದ, ಅದಕ್ಕೆ ಪಟ್ಟಿ ಬರಲಿಲ್ಲ ಅಷ್ಟೇ. ಅಲ್ಲಿ ಮಾಡೋ ಕಾಲಕ್ಕೆ ಏನ್ ಮಾಡಿದ್ದ? ಧರ್ಮರಾಜನಕ್ಕಿಂತ ಹೆಚ್ಚು ಮಾಡಿದ, ಅಮ್ಮ ಕೀರ್ತಿ ಬರಲಿ ಅಂತ ಮಾಡಿದ್ದ. ದೇವರಿಗೆ ಪ್ರೀತಿ, ಯಾಕೆ ದೇವರನ್ನು ಇಷ್ಟ ಇಲ್ಲ ಅವರು, ಮತ್ತೆ ಅವ್ರ ಪ್ರೀತಿಯಲ್ಲಿ ಬಂತು. ಅದಕ್ಕೆ ದೇವರು ನೋಡ್ತಾನೆ, ಅಪ್ಪ ನಿಮ್ ಪುಣ್ಯದ ಕಟ್ಟಿದೆ, ಅದರೊಳಗೆ ನಿಮ್ಗೆ ಬೇಡದ ಭಾಗ ಕೂತಿದೆ. ಯಾವುದು? ನನ್ನ ಮೇಲೆ ಪ್ರೀತಿ ಭಕ್ತಿ ಬರೋ ಭಾಗ. ಡು ಯು ನೀಡ್? ಸಾರಿ, ಯು ಡೋಂಟ್ ಅಂದರು, ನಮಗೆ ಬೇಡ ಇದು. ಅವಾಗ ತೆಗೆದುಬಿಟ್ಟ. ಅದನ್ನ ಅವ್ರನ್ನ ಕೇಳಿದ, ನಿಮ್ಮ ಭಾಗ ತೆಗೆದುಬಿಟ್ಟೆ, ಪುಣ್ಯದಲ್ಲಿ ನಿಮಗೆ ಬೇಕಾಗಿದ್ದೇನು, ನಿನ್ನ ಮೇಲೆ ದ್ವೇಷ ಕೊಡುತ್ತೇನೆ ಅಂತ. ನಮಗೆ ದೇವರ ಮೇಲೆ ದ್ವೇಷ ಬರಲಿಕ್ಕೆ ಕಾರಣವಾದ ಸೂಕ್ಷ್ಮ ಪಾಪ ದೈತ್ಯರಿಗೆ ಕೊಡ್ತಾನೆ. ಅವರಿಗೆ ಏನು ಸ್ಥೂಲ ಪುಣ್ಯದ ಭೋಗ ಜೊತೆಗೆ ದೇವರಲ್ಲಿ ದ್ವೇಷ ಅಸೆಟ್ ಅವರಿಗೆ ಕೊಡ್ತಾನೆ. ನಮಗೇನು ಮಾಡುತ್ತಾನೆ, ಸೂಕ್ಷ್ಮ ಪುಣ್ಯದ ದೇವರ ಚಿಂತನೆ, ಸ್ಥೂಲ ಪಾಪದ ಕಷ್ಟ. ಅವರು ಎಂತ ಸೇಮ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಸೇಮ್ ಸೆಟ್ ಹೋಗ್ತಾ ಇರುತ್ತೆ. ಇಲ್ಲಿ ನಮಗೆ ದೇವರ ಮೇಲೆ ಒಂದು ಕಡೆ ಕಷ್ಟ ಬರ್ತಾ ಇರುತ್ತೆ, ಒಂದು ಕಡೆ ದೇವರ ಮೇಲೆ ಭಕ್ತಿ ಬರ್ತಾ ಇರುತ್ತೆ. ಅದೇ ಅಂದ್ರೆ ಪುಣ್ಯ ಬೀಜ ಪಾಪ ಕರ್ಮ ಆಗಿ ಬಿಡುತ್ತದೆ. ಎರಡು ಕರ್ಮ, ಪಾಪ ಬೀಜ ಪುಣ್ಯ ಕರ್ಮ, ಪುಣ್ಯ ಬೀಜ ಪಾಪ ಕರ್ಮ ಅಂತ. ಪುಣ್ಯ ಬೀಜ ಪಾಪಕರ್ಮ ಅಂದ್ರೆ ಒಳಗೆ ಭಗವಂತನ ಚಿಂತನೆ ಇರುತ್ತೆ, ಪಾಪಕರ್ಮ ನಡೆದಿರುತ್ತೆ. ಅದರ ಫಲ ಸ್ವಾಮಿ ಹೇಗೆ ಕೊಡ್ತಾನೆ ಅಂದ್ರೆ ಕಷ್ಟವೇನೋ ಕೊಡ್ತಾನೆ, ದೇವರ ಚಿಂತನೆ ಕೊಡ್ತಾನೆ. ಯಾವಾಗ ಯಾತ್ರೆಗೆ ಬಂದಿರ್ತೀವಿ ಅಲ್ಲ, ಯಾತ್ರೆಗೆ ಎಲ್ಲಿಗೂ ಕಳಿಸ್ತಾನೆ, ಕಾಲು ಮುರಿತಾನೆ, ಸುಖವಾಗಿ ಯಾತ್ರೆ ಆಗಲ್ಲ. ಈಗ ನಾನು ನೋಡಿ ಕಾಲು ಮಾಡ್ಕೊಂಡು ಬಂದಿದ್ದಾರೆ, ಕಾಲು ಹೆಜ್ಜೆ ಹಾಕಿದ್ರೆ ದೇವರು ಕಾಣಿಸ್ತಾ ಇದ್ದಾರೆ. ಕಾಲು ಹೆಜ್ಜೆ ಹಾಕಿದ್ರೆ ಅದು ಆಣೆ ತೆಗೆದು ಆಪರೇಟ್ ಮಾಡಿ ಅದಕ್ಕೊಂಚೂರು ಹೊಲಿಗೆ ಹಾಕಿದ್ದಾರೆ, ಚಿಕ್ಕದೇ ದೊಡ್ಡದೇ. ನಾನು ಕಾಲು ಹಾಕಿದಾಗೆಲ್ಲ ವಿಜಯರಾಯರ ಅನ್ಬೇಕು, ನಾನು ನೋವಾಗ್ತಾ ಇದೆ ಹಾಗೇ ತಿರುಗಾಡ್ತಾ ಇದ್ದೇನೆ. ವಿಜಯರಾಯನ ಕೇಳಿದೆ, ಸ್ವಾಮಿ ಹೀಗೆ ಕೊಟ್ಟಿ ಚೆನ್ನಾಗಿ ಕಾಲಿಟ್ಟು ಕೊಡ್ಬೋದಲ್ಲ, ಇನ್ನು ಪಾಪ ಕೂತಿದ್ದಪ್ಪ ಅದಕ್ಕೆ ಹೀಗೆ ಕರ್ಕೊಂಡು ಬಂದೆ ಅಲ್ಲ. ಪಾಪ ಕೂತಾಗ ಅದರಲ್ಲಿ ಒಳಗಿದ್ದು ತೆಗೆದು ದೇವರ ಸ್ಮರಣೆ ಮಾಡುವ ಭಾಗ್ಯ ನಾನೇ ಕೊಟ್ಟು ಇಲ್ಲಿಗೆ ಕರ್ಕೊಂಡು ಬಂದೆ. ಈ ರೀತಿಯಲ್ಲಿ ಭಗವಂತನಿಗೆ ನಾವು ಕರ್ಮ ಸಮರ್ಪಣೆ ಮಾಡದೇ ಹೋಗಿದ್ರೆ ಎಂಥ ದುರಂತ ಆಗ್ತಿತ್ತು ನಮಗೆ. ಅಂದರೆ ದೇವರಿಗೆ ವಿರುದ್ಧವಾದ ಬುದ್ಧಿ ಬಂದು ಆ ಬುದ್ಧಿಯಿಂದ ಕರ್ಮಗಳು ಮಾಡಿ ಹಾಗೆ 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 ದೇವರಿಗೆ ದೂರ ಆಗುವ ಪ್ರಸಂಗ. ಆದ್ದರಿಂದ ದೇವರಿಗೆ ನಾವು ಕರ್ಮ ಸಮರ್ಪಣೆ ಮಾಡಲೇಬೇಕು. ಇನ್ನ ಮುಗುದಿಲ್ಲ, ಇನ್ನ ಮುಗುದಿಲ್ಲ, ಎಲ್ಲಿದೆ ಇನ್ನ? ಪುಣ್ಯ ಕರ್ಮ ಸಮರ್ಪಣೆ ಮಾಡಿದ್ರು, ಪುಣ್ಯಕರ್ಮ ಸಮರ್ಪಣೆ ಮಾಡಿದಾಗ ನಾವು ಎಲ್ಲ ಪುಣ್ಯ ಒಂದೇ ಥರ ಮಾಡಲ್ಲ. ಅಂದರೆ ಎಲ್ಲ ಪುಣ್ಯಕರ್ಮ ಮಾಡುವಾಗ ಅದರಲ್ಲಿ ಬೈಫರ್ಕೇಶನ್ಸ್ ತುಂಬ ಇರುತ್ತೆ, ನಾವೇ ನೋಡ್ಕೋಬೇಕು. ಇನ್ನೊಬ್ಬರು ಹೇಳೋದಲ್ಲ ಅದು, ಇನ್ನೊಬ್ಬರು ಹೇಳಿದ್ರೆ ನಾವು ಒಪ್ಪಲ್ಲ. ಆದ ಕಾರಣ ನಾವೇ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಏನು ಆ ಪುಣ್ಯಕರ್ಮ ಮಾಡುವಾಗ ದೇವರ ಪ್ರೀತಿ ಮಾತ್ರ ಬಯಸಿ ಎಷ್ಟು ಪುಣ್ಯ ಮಾಡಿದವು, ಪಕ್ಕದವರು ನೋಡ್ಲಿ ಅಂತಲೂ ಬಂದಿರುತ್ತಲ್ಲಿ ಹಾಡು, ಒಳ್ಳೆ ಹಾಡು ಹಾಡು ಹೇಳುವಾಗ ಹಾಡು ದೇವರ ಪ್ರೀತಿಗಾಗಿ ಹೇಳುತ್ತಾ ಇದ್ದೇನೆ ಎಂಬ ಆಲೋಚನೆ ಬಂದೇ ಬರುತ್ತೆ, ಇಲ್ಲಿ ಬರೋರಿಗೆಲ್ಲ ಬಂದೇ ಬರುತ್ತೆ. ಆ ಹಾಡು ಹೇಳೋ ಕಾಲಕ್ಕೆ ವಿಜಯರ ಕಡೆ ಅಲ್ಲದೆ ಸ್ವಲ್ಪ ಪಕ್ಕಕ್ಕೂ ತಲೆ ತಿರುಗಿಸ್ತೀವಿ, ಹೌದಾ? ಆ ಪಕ್ಕಕ್ಕೆ ತಲೆ ತಿರುಗಿಸಿದಾಗ ಆ ಪಕ್ಕದವರು ನಮ್ಮ ಕಡೆ ಭಕ್ತಿಯನ್ನು ಕೈ ಜೋಡಿಸಿರುತ್ತಾರೆ, ಎಷ್ಟನ್ನು ಹೇಳ್ತಾ ಇದ್ದಾರೆ ಅಂತ ಆ ಪ್ರಭಾವ ಬೀಳುತ್ತೆ. ರಾಗ ವ್ಯತ್ಯಾಸ ಆಗುತ್ತೆ, ಭಕ್ತಿ ಸೂರು ಡೌನ್ ಆಗುತ್ತೆ ಅಲ್ವಾ? ಇವರು ಹೇಳಿದ್ರು ಇನ್ನು ಸ್ವಲ್ಪ ಚೆನ್ನಾಗಿ ಹೇಳೋಣ, ಅಲ್ಲಿ ಆ ಚೆನ್ನಾಗಿ ಹೇಳೋಣ ಅನ್ನುವುದರ ಗುರಿ ಇವರು ಚಪ್ಪಾಳೆ. ಇಂಥ ಡೈವರ್ಷನ್ಸ್ ಇರುವಂಥ ಪುಣ್ಯಗಳು ಬೇಕಾದಷ್ಟು ಮಾಡಿರ್ತೀವಿ ನಾವು, ಡೈವರ್ಟೆಡ್ ಪುಣ್ಯಗಳು ತುಂಬ ಮಾಡಿರ್ತೀವಿ. ಅದರ ಗತಿ ಏನು? ಅದಕ್ಕಂದ್ರು ಅದನ್ನು ಸಮರ್ಪಣೆ ಮಾಡಿದಾಗ ಆ ಪುಣ್ಯದ ಫಲದಲ್ಲಿ ಸ್ಥೂಲ ಪುಣ್ಯದ ಫಲ ನಾನಾ ಭೋಗ, ಆ ಸೂಕ್ಷ್ಮ ಪುಣ್ಯವೇ ಕೂತಿದೆ ನಮ್ಮದು. ಆದರೆ ದೇವರಿಗೆ ಪ್ರೀತಿಯಾಗಲಿ ಅಂತ ಮಾಡದೆ ನಾನಾ ಕಡೆ ಡೈವರ್ಟ್ ಆಗಿದ್ದರಿಂದ ಅದು ದೇವರಿಗೆ ವಿರುದ್ಧವಾದ ಬುದ್ಧಿಯನ್ನೇ ಕೊಡುತ್ತೆ ನಮ್ಮ ಪುಣ್ಯ. ಆಚೆಗಡೆ ಟ್ರಾನ್ಸ್ಫರ್ ಮಾಡ್ತಾನೆ, ಒಳ್ಳೆ ಬುದ್ಧಿಯನ್ನು ನಮಗೆ ಬರುವಂತೆ ಮಾಡುತ್ತಾನೆ. ಇದು ದೇವನಿಗೆ ಕರ್ಮ ಸಮರ್ಪಣೆ ಮಾಡುವುದರಿಂದ ಅಪರೂಪದ ಫಲವು ನಾವು ಪಡೆಯುತ್ತೇವೆ. ಒಂದು ವೇಳೆ ಕರ್ಮ ಸಮರ್ಪಣೆಯೇ ಮಾಡದಿದ್ದರೆ ನಮ್ಮ ಸ್ಥಿತಿ ಏನು ಎಂಬುದನ್ನು ಕೃಷ್ಣ ತಿಳಿಸಿಕೊಟ್ಟ. ಇನ್ನು ಮುಂದೆ ಹೇಳುತ್ತಾರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ಅವ್ಯಯಂ. ಅರ್ಪಣೆ